ప్రమేయం పుణ్యం పవిత్రమథ పాపహరం శివం చ యో భారతం సమధిగచ్చతి వాచ్యమానం తస్య పుష్కరజలైః అభిషేచనేన జయతి పరాశర సూనుః సత్యవతీ హృదయనందనో వ్యాసః యస్యాస్య కమలదళితం వాంగ్మయమమృతం జగత్పిబతి యో హరివంశం లేఖయతి యథా విధినా మహాతపాసపది సజయతి హరివన కమలం మధుకోహి యథారసేన సంలుబ్ధః. నారాయణం నమస్కృత్య నరం చైవ నరోత్తమం సరస్వతీ వ్యాసం తతో జయమునీరయే. ತತ್ವಜ್ಞಾನವನ್ನು ಕೊಡತಕ್ಕ ಶಾಸ್ತ್ರ ಪ್ರಪಂಚದಲ್ಲಿ ಅತಿ ಹಿರಿದಾದ ಶ್ರೇಷ್ಠತಮ ಗ್ರಂಥ ಶ್ರೀಮನ್ ಮಹಾಭಾರತ. ಅಪೌರುಷೇಯವಾಗಿರ್ತಕ್ಕ ವೇದರಾಶಿಗಳು ಶಾಸ್ತ್ರ ಅಂತ ಕರೆಸಿಕೊಂಡು ಓಂ ಶಾಸ್ತ್ರೀಯತ್ವ ವೇದೈಕ ಸಮಯ ಶ್ರೀಹರಿ ಎಂಬುದಾಗಿ ಪ್ರಮಾಣಗಳು ಸಾರ್ತಾ ಇದ್ದಾರೆ. ಅಂಥ ವೇದಕ್ಕೆ ವೇದಶಾಸ್ತ್ರಗಳಿಗೆ ಎಲ್ಲಿಲ್ಲದ ಅತ್ಯುನ್ನತ ಸ್ಥಿತಿ ಅದಕ್ಕೆ ಇದೆ. ಆದರೂ ಅದನ್ನು ಮೀರಿರತಕ್ಕ ಒಂದು ಶ್ರೇಷ್ಠತಮ ಗ್ರಂಥ ಶ್ರೀಮನ್ ಮಹಾಭಾರತ ಎಂಬುದಾಗಿ ಅದರ ಹೆಗ್ಗಳಿ ವೇದಾದಿ ಪರಮಚಕ್ರೆ ಮಹಾಭಾರತ. ವೇದಕ್ಕಿಂತ ಹೆಚ್ಚಾದ್ದು ಶ್ರೀಮನ್ ಮಹಾಭಾರತ. ಮಹತ್ವಾತ್ ಭಾರತತ್ವಾಚ್ಚ ಮಹಾಭಾರತ ಮುಚ್ಚತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ. ಇದು ಮಹಾಭಾರತಕ್ಕಿರತಕ್ಕ ಒಂದು ದೊಡ್ಡ ಮಹತ್ವ. ಮಹಾಭಾರತ ನಿರ್ವಚನ, ಮಹಾಭಾರತ ಅನ್ನುವ ಶಬ್ದ ಯಾವ ಒಂದು ವಿಪತ್ತಿಯಿಂದ ಹೊರಟಿದೆಯೋ ಅದನ್ನು ತಿಳ್ಕೊಂಡು ಸಹ ಸರ್ವ ಪಾಪ ಪ್ರಮೋಚನ ಅಂತ ಹೇಳಿದ್ದಾರೆ. ಮಹತ್ವಾದ್ ಭಾರವತ್ವಾಚ್ಚ ವೇದಕ್ಕಿಂತ ಹೆಚ್ಚಾಗಿ ಏನು ಕಾರಣ? ಮಹತ್ವಾದ್ ಭಾರವತ್ವಾಚ್ಚ ಅಂತ ಅದರ ಮಹತ್ವ ಅದರ ಭಾರ ಎರಡೂ ಹೊಂದಿದೆ. ತುಲಾಮ ಆರೋಪಿತ ಅಂಪುರ ಅಂತ ಆಚಾರ್ಯರು ಪಾತ್ರದಲ್ಲಿ ಉದಾಹರಿಸಿದಂತೆ ವೇದಕ್ಕಿಂತ ಹೆಚ್ಚು ಅಂತಂದಾಗ ಯಾರಿಗೂ ಅಷ್ಟು ಸಮಾಧಾನ ಆಗಲಿಲ್ಲ. ಅನಾದಿಂದ ಅನಂತ ಕಾಲದಲ್ಲಿ ಏಕ ಪ್ರಕಾರ ಪ್ರವಹಿಸತಕ್ಕ ವೇದರಾಶಿಗಳಲ್ಲಿ ಇದು ಪೌರುಷೇಯ ಗ್ರಂಥ. ಪೌರುಷೇಯ ಗ್ರಂಥ ಅಂದ್ರೆ ಅಪೌರುಷೇಯ ಎಂಬುದು ಗಣವೇ. ಹೀಗೆಲ್ಲರಿಗೂ ಪ್ರಥಮತಃ ಬುದ್ಧಿಯಲ್ಲಿ ಬರ್ತಕ್ಕ ಅಂಶ ಇದಾಗಲೇ ಹೆಚ್ಚಾಗ್ತದೆ ಅಂದಾಗ ಪುರಾಮಾರೋಪಿತ ಪುರ ತಕಡೆಯಲ್ಲಿಟ್ಟು ವೇದಶಾಸ್ತ್ರಗಳಲ್ಲಿ ಸನ್ನಿಹಿತವಾಗಿರ್ತಕ್ಕ ಏನು ಅರ್ಥಾಭಿಮಾನಿಗಳು ಶಬ್ದಾಭಿಮಾನಿಗಳು ಎಲ್ಲ ಏನೇನಿದ್ದಾರೋ ಅಷ್ಟು ಒಂದು ಮಣಿಯಲ್ಲಿ ಆವಾಹನೆಯನ್ನು ಮಾಡಿ ಇಟ್ಟುಕೊಟ್ಟು ಮಹಾಭಾರತದಲ್ಲಿ ಸನ್ನಿಹಿತರಾಗಿರ್ತಕ್ಕವರು ಯಾರ್ಯಾರಿದ್ದಾರೋ ಭಗವತ್ರು ಕೂಡ ಮುಂತಾದ್ದು ಎಲ್ಲವನ್ನೂ ಇನ್ನೊಂದು ಮಣಿಯಲ್ಲಿ ಸನ್ನಿಧಾನವನ್ನು ಮಾಡಿ ಒಂದು ರತ್ನದೊಳಗೆ ತಕ್ಕಡಿಯಲ್ಲಿಟ್ಟಾಗ ಯಾವುದು ಹೆಚ್ಚಾಗುವುದಲ್ಲಿಗೆ ಮಹಾಭಾರತ ಮಹತ್ವ ಭಾರತತ್ವಾಚ್ಚ ಅದು ಮಹಾಭಾರತ ಅಂತ ಕರೆಸಿಕೊಳ್ತು. ಹಿಂಗೆ ಮಹಾಭಾರತ ಅಂತಂಬ ಹೆಸರದಕ್ಕೆ ಈ ತಕಡಿ ತೂಗತಕ್ಕ ಸಂದರ್ಭದಲ್ಲಿ ಎಲ್ಲರೂ ಅದನ್ನು ಒಪ್ಪಿಕೊಂಡು ಉದ್ಗಾರದಿಂದ ತೆಗೆದಿರತಕ್ಕ ಶಬ್ದ ಮಹಾಭಾರತ. ಅಪೌರುಷೇಯವಾಗಿರ್ತಕ್ಕ ವೇದರಾಶಿಗಳು ಪರಮಪುರುಷನಾಗಿರ್ತಕ್ಕ ವಸ್ತು ಸಾಕ್ಷಾತ್ ನಾರಾಯಣ, ಆತ ಸರ್ವೋತ್ತಮ, ಆತನೇ ಜಗನ್ನಿಯಾಮಕ, ಆತನೇ ಸೃಷ್ಟ್ಯಾದಷ್ಟಕರ್ತ, ಆತ ಅನಂತ ಕಲ್ಯಾಣ ಪರಿಪೂರ್ಣ, ಆತನೇ ಜ್ಞೇಯ, ಆತನೇ ಗಮ್ಯ, ದೋಷರಹಿತ, ಇವನ್ನೆಲ್ಲ ವೇದಗಳು ತಿಳಿಸಿಕೊಡ್ತಾರೆ. ವೇದಶಾಸ್ತ್ರಗಳಿಂದ ವೇದಗಳಿಂದ ನಮಗಾಗತಕ್ಕ ತತ್ವನಿಷ್ಠೆ ಯಾವುದು ಅಂದರೆ ಪರಮಾತ್ಮನ ಈ ಥರದ ಸರ್ವೋತ್ತಮತ್ವ ನಿಶ್ಚಯ ಅವನಿಂದ. ಇದಕ್ಕೆ ಸಹಾಯಕ ವೇದಗಳೇ. ಹೀಗೆ ನಿರ್ಣೀತನಾಗಿರ್ತಕ್ಕ ಪರಮಾತ್ಮ ಏನಿದ್ದಾನೆ, ಆ ಪರಮಾತ್ಮನ ಬುದ್ಧಿಯಲ್ಲಿ ಏನಿದೆ ಅದನ್ನು ವೇದ ತಿಳಿಸುವುದಿಲ್ಲ. ಪರಮಾತ್ಮ ಪರಮಪುರುಷ ಅಂತ ತೋರಿಸಿಕೊಡ್ತು, ಪುರುಷೋತ್ತಮ ಸರ್ವೋತ್ತಮ, ಅವರ ಬುದ್ಧಿಯಲ್ಲಿ ಏನಿದೆ ಅದನ್ನ ನೀ ಹೇಳುವಂತ ವೇದಕ್ಕೆ ಅಂದ್ರೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಹೇಳ್ಬಿಡ್ತು. ಇಲ್ಲ ನನಗೆ ಹೇಳಿಕ್ಕೆ ಆಗುದಿಲ್ಲ, ಅವನ ಬುದ್ಧಿಯಲ್ಲಿ ಅನಂತಾನಂತ ವಿಷಯ ಹೇಳುತ್ತಾರೆ, ಅದನ್ನು ತಿಳಿಸಲಿಕ್ಕೆ ನಾನು ಸಮರ್ಥನಲ್ಲ, ನನ್ನ ಮಾತು ವಾಪಸ್ ಬರ್ತದೆ ಎಂದು ಒಪ್ಪಿಕೊಂಡ್ಬಿಟ್ಟಿದೆ. ವೇದಗಳು ಪರಮಾತ್ಮ ತಿಳಿಸಿಕೊಡ್ತಾವೆ, ಪರಮಾತ್ಮನ ಬುದ್ಧಿಯಲ್ಲಿ ಅವನ ತಲೆಯಲ್ಲಿ ಏನಿದೆ ಅದನ್ನು ತಿಳಿಸಲಿಕ್ಕೆ ಆಗುವುದಿಲ್ಲ. ಅವನ ಬುದ್ಧಿಯಲ್ಲಿ ಏನಿದೆಯೋ ಅದು ಸಿಕ್ಕಿರೋದು ಎಲ್ಲಿ? ಮಹಾಭಾರತದಲ್ಲಿ. ಪರಮಾತ್ಮ ವೇದದಲ್ಲೂ ಸಿಗದೆ ಇದ್ದಂತಹ ಎಷ್ಟೋ ಅನಂತಾನಂತ ವಿಷಯಗಳನ್ನ ತನ್ನ ಬುದ್ಧಿಸ್ತವಾದನ್ನ ಸಜ್ಜನ ಜಗತ್ತಿಗೆ ಅರ್ಥ ಮಾಡಿಕೊಳ್ಳಿ ಎಂಬ ದೃಷ್ಟಿಯಿಂದ ಎಲ್ಲಿ ನಿರೂಪಣ ಮಾಡಿದ್ದಾನೆ ಮಹಾಭಾರತ ಗ್ರಂಥದಲ್ಲಿ, ಅದಕ್ಕೆ ಮಹತ್ವ ಬಂದರೆ ಆದ್ಯತಾದ ಭಾರ ಆಯಿತು, ವಿಷಯದಿಂದ ಭಾರವಾಯಿತು. ಅಂಥ ಪರಮಾತ್ಮನ ವಿಶೇಷ ಸನ್ನಿಧಾನ ಇದೆ. ಆದ್ದರಿಂದ ಮಹಾಭಾರತಕ್ಕೆ ವೇದಾರಭ ಪರಂಚಕ್ರೆ ಮಹಾಭಾರತ ಉತ್ತಮಂ ಎಂಬುದಾಗಿ ಹೇಳಿದ್ದು ಸರಿಯಾಗಿದೆ, ಸಮರ್ಥವನ್ನು ಮಾಡಿದ್ದಾರೆ. ಅಂಥ ಮಹಾಭಾರತ ಗ್ರಂಥ ಅದನ್ನ ಬ್ರಹ್ಮರುದ್ರಾದ ದೇವತೆಗಳು ದೊಡ್ಡ 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 ಗ್ರಂಥಕಾರರು, ದೊಡ್ಡ ದೊಡ್ಡ ಮತ ಪ್ರವರ್ತಕರೇ ಅವರು, ಅದಕ್ಕೆ ಬೇಕಾಗಿರ್ತಕ್ಕ ಗ್ರಂಥಗಳನ್ನು ನಿರ್ಮಾಣ ಮಾಡಿದಂಥವ್ರು, ಅವರು ಅಪಾರ ಗ್ರಂಥ ನಿರ್ಮಾಣ ಕಲಾ ಕೌಶಲ್ಯ ಸಂಪನ್ನರು, ಅದ್ಭುತವಾದಂಥ ಸರ್ವಜ್ಞ ಶಿರೋಮಣಿಗಳು ಎಂದು ಪ್ರಸಿದ್ಧರವರೆಲ್ಲ. ಅಂಥವ್ರು ಆಶ್ಚರ್ಯವನ್ನು ಪಟ್ಟರು ವೇದವ್ಯಾಸದೇವರು ಈ ನಿರ್ಮಾಣವನ್ನು ಮಾಡತಕ್ಕ ಮಹಾಭಾರತದ ಕಲಾ ಸಂಪತ್ತನ್ನು ನೋಡಿ. ಎಲ್ಲರೂ ಶಿಷ್ಯರಾಗಿ ಬಂದು ಕೂತು ಬಿಟ್ರೆ ಅದಕ್ಕೆ ಅಂದಮೇಲೆ ಮಹಾಭಾರತದ ಹಿರಿಮೆ ನೀವೆಷ್ಟು ತೋರಿಸಿರೋ ತೋರಿಸ್ತೀರಿ ನೋಡ್ರಿ, ಕಲಾ ಸಂಪತ್ತು ಹಂಗೆ ತೋರಿಸಿಬಿಟ್ಟಿಯಾಗಿ. ಅಂದಮೇಲೆ ಒಂದು ಶಾಸ್ತ್ರಕ್ಕೆ ಒಂದು ಗ್ರಂಥಕ್ಕೆ ಎಷ್ಟೆಷ್ಟು ಥರದ ಶಾಪ್ತಿಕ ಮರ್ಯಾದ ಅಂತ ಇದೆಯೋ ಅದೆಲ್ಲವನ್ನು ಪರಿಪೂರ್ಣವಾಗಿ ಮೈಗೂಡಿಸಿಕೊಂಡು ಬಂದಿರತಕ್ಕ ಗ್ರಂಥ ಇವನು ಮಹಾಭಾರತ. ಆದ್ದರಿಂದ ಮಹಾಭಾರತವನ್ನು ಅಷ್ಟು ಸುಲಭದಲ್ಲಿ ಯಾರು ಅರ್ಥ ಮಾಡಿಕೊಳ್ಳಲಿಕ್ಕೆ ಶಕ್ತಿ ಇಲ್ಲ. ಅದು ಅಜ್ಜ ಜನರಿಗೆ ಬರೆದಂತಹ ಗ್ರಂಥನೇ ಅಲ್ಲ. ಅವರು ಹೊರಟಿದ್ದು ಪ್ರಾಜ್ಞ ಶಿರೋಮಣಿಗಳಾಗಿರ್ತಕ್ಕ ಬ್ರಹ್ಮರುದ್ರಾದ ದೇವತೆಗಳು ತಲೆದೂಗಬೇಕು, ಅವರ ಆಶ್ಚರ್ಯ ಪಡಬೇಕು. ಆ ಕ್ರಮದಿಂದ ಹೊರಗೆ ಬಂದಿರತಕ್ಕ ಗ್ರಂಥ ಇವನು ಮಹಾಭಾರತ. ಅಂತಹ ಮಹಾಭಾರತ ನಿರ್ವಹಣೆಯೇ ಒಂದು ವಿಚಿತ್ರ. ಗಣಪತಿ ಆದಿಗಳು ಮುಗಿದ ಮೇಲೆ ಬೆಟ್ಟಿಟ್ಟು ಕೂತು ಸ್ವಾಮಿ ಬರೆಯೋದು ನನಗಾಗೋದಿಲ್ಲ ಅಂತ ಹೇಳಿ ಅಂದ ವೇಳೆ ಅವರು ಕೂಡ ತಲೆ ತುರಿಸ್ಕೊಂಡು ಅರ್ಥ ಮಾಡ್ಕೊಳ್ಳೋಕೆ ಬಂತು. ಸಿದ್ಧಿ ಬುದ್ಧಿಪ್ರದ, ಸಿದ್ಧಿವಿನಾಯಕ, ಬುದ್ಧಿಪ್ರದ ಅಂತ ಅವರಿಗೆಲ್ಲ ಅಸಾಧ್ಯ ವೈಭವ ಮಹತ್ವ ಎಲ್ಲ ಇದೆ. ಅಂಥವರು ಅಜ್ಜ ಮುತ್ತಜ್ಜ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂದ್ಬಿಟ್ಟ, ಅರ್ಥ ಮಾಡ್ಕೊಳ್ಳದೆ ಬರಿಬೇಡ ಅಂದ್ಬಿಟ್ಟಿದ್ದು. ಅಂದ ಮೇಲೆ ಈ ಕ್ರಮದಿಂದ ಮಹಾಭಾರತ ನಿರ್ಮಾಣ ಜಗತ್ತಿಗೆ ಜ್ಞಾನಪ್ರದನಾಗಿರ್ತಕ್ಕ ಏನಾತ ಇದ್ದಾನೆ ಮಹಾಗಣಪತಿ, ಆತ ಮಹಾಭಾರತ ನಿರ್ಮಾಣಕ್ಕೆ ಏನಾದಾತ? ಟೈಪಿಸ್ಟ್ ಆದ? ಬರೀತಕ್ಕವನಾದ? ಬರೀತಾ ಪ್ರಮುಖ ಆತ ಲೇಖಕನ ಉಳಿಸಿದ್ದು ಒಬ್ಬ ಅಳವಡಿಸಿದ್ದು ಈ ಕ್ರಮದಿಂದ ಅದರ ನಿರ್ಮಾಣದ ಚರಿತ್ರನೇ ಬಹಳ ಚೆಂದ. ಅಂತಹ ಮಹಾಭಾರತ ಅಪಾರ ಅರ್ಥ ಗರ್ಭಿತ, ರಾಜ್ಯ ಶಿರೋಮಣಿಗಳು ಅರ್ಥವನ್ನು ಮಾಡಿಕೊಳ್ಳಿಕ್ಕೆ ಬರೆದಿರೋದು. ಅಂತಹ ಮಹಾಭಾರತ ಎಷ್ಟು ಜನ ಅರ್ಥ ಮಾಡಿಕೊಡ್ತಾರೆ, ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಅಷ್ಟು ಸುಲಭದಲ್ಲಿ ಎಲ್ಲರಿಂದೂ ದ್ರಾಕ್ಷಿ ಆಗೋದಿಲ್ಲ. ಆದ್ದರಿಂದಲೇ ಮುನಿರ್ವಿವಕ್ಷು ಭಗವದ್ಗುಣಾನಾಂ ಸಖಾಪಿತೇ ಭಾರತ ಮಾಹ ಕೃಷ್ಣ ಯಸ್ಮಿನ್ ಗೃಣಾಂ ಗ್ರಾಮ್ಯ ಸುಖಾನುವಾದೈ ಮತಿರ್ಗೃಹೀತಾನ ಹರೇ ಕಥಾಯ. ವಿದುರು ಹೇಳಬೇಕಾದ್ರೆ ಎಷ್ಟು ಜನ ಮಹಾಭಾರತ ಅರ್ಥ ಮಾಡ್ಕೊಂಡಿದ್ದಾರೆ? ಏನೋ ಮೇಲೆ ನೋಡಿ ಅಷ್ಟು ಪೂರ್ತಿ ಏನೋ ಒಂದು ಚಂದ ಕಥೆ ಇದ್ದುಕೊಂಡಿದ್ದಾರೆ. ಅದರೊಳಗೆ ಒಬ್ಬರು ಅಣ್ಣ ತಮ್ಮ ಅವರು ಇವರು ಮತ್ತು ಆಸ್ತಿ ಪಾಸ್ತಿಗೆ ಅಂತ ಹೇಳಿ ರಾಜ್ಯ ಕೋಶ ಅಂತ ಹೇಳಿ ಮಧ್ಯ ಮಧ್ಯದಲ್ಲಿ ಕೆಲವೆಲ್ಲ ಅವ್ರ ಪಾರ್ಟಿ ಇವ್ರ ಪಾರ್ಟಿ ಇದ್ದಾರೆ. ಇಷ್ಟೇ ತಾನೇ ಒಬ್ಬರು ಜಯ ಬಂತು, ಒಬ್ರು ಪರಾಜಯ ಬಂತು. ಇಷ್ಟು ಕೊರಟಿರೋದ? ಇಷ್ಟು ಕಥೆಗೋಸ್ಕರ ಮಹಾಭಾರತ ಬೇಕಾಗಿಲ್ಲ, ಎಲ್ಲ ಮನೆಯಲ್ಲೂ ಇಷ್ಟು ಕಥೆ ಇರ್ತದೆ. ಎಲ್ಲಿ ಬಂದ್ರೆ ಅರ್ಥ ಬಂದರು ಅವರು ಇವರ ಆಸ್ತಿ ಪಾಸ್ತಿ ಅವರು ಕೋರ್ಟಲ್ಲಿ ಇರೋದು ಅದಕ್ಕೆ ಅಂದ ಇನ್ನೇನು ಕೋರ್ಟ್ ಹೊರದಾಟ ಬರದಾಟ ಇದ್ದೇ ಇರ್ತಾರೆ. ಅದಕ್ಕೆ ದೊಡ್ಡ ದೊಡ್ಡ ದೇವತೆಗಳ ಅವತಾರ ಯಾಕಬೇಕು? ಸಾಕ್ಷಾತ್ ಪರಮಾತ್ಮನ ಅವತಾರ ಯಾಕೆ ಮಾಡಬಾರ್ಬೋದು? ಅದಕ್ಕೆ ಇದು ದೊಡ್ಡ ಪರಿವಾರ ಯಾಕೆ ಕಟ್ಕೊಂಡು ಬರಬೇಕು? ಈ ಜಗಳಕ್ಕೆಲ್ಲ ಇಷ್ಟೇ ಕಥಾವಸ್ತು ಆಗಿದ್ದರೆ ಇದಕ್ಕೆ ಏನರ್ಥ? ಪ್ರಮಾಣ ಸಾರ್ತಾ ಇದೆ, ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಇದು ಪ್ರಮಾಣಗಳ ಘೋಷ. ವೇದದಲ್ಲಾಗಲಿ, ಮಹಾಭಾರತಾದಿ ಗ್ರಂಥಗಳಲ್ಲಿ, ಪುರಾಣ ಗ್ರಂಥಗಳಲ್ಲಿ, ಆದಿ ಮಧ್ಯ ಅಂತ್ಯ ಅಷ್ಟೇ ಅಲ್ಲ, ಸರ್ವತ್ರ ಪ್ರತಿ ಪದ ಪ್ರತ್ಯಕ್ಷರ ಪ್ರತಿ ಪರ್ವ ಪ್ರತಿ ಅಧ್ಯಾಯ ಪ್ರತಿ ಉಪಪರ್ವ ಸರ್ವತ್ರ ಪರಮಾತ್ಮ ಮಹಿಮಾ ತುಂಬಿದೆ. ಇದು ಜ್ಞಾನಿಗಳು ಕಂಡದ್ದು ಮಹಾಭಾರತ. ಅಜ್ಞಾನಿ ಹೇಗೆ ಅರ್ಥ ಆಗ್ತದೆ? ಅದಕ್ಕೆ ಆಚಾರ್ಯರು ಭಾರತ ವರ್ಷದಾರ್ಥಮಿ ಸ್ಯಾತ್ ವೈಷ್ಣವಂ ಪದಸಹಸ್ರತಯಂ ಹಿ. ಜ್ಞಾನಿಗಳು ಕಂಡಿದ್ದು ಮಹಾಭಾರತ ಹಿಂಗೆ ಹತ್ತತ್ತು ಅರ್ಥ ಇದ್ರು. ಅದಕ್ಕೆ ಇನ್ನೂ ಗೀತಾ ಕೂಡುದು ಇನ್ನೂ ಅಪಾರ ಅರ್ಥ ಇದೆ. ಅದರಲ್ಲೂ ಘಟಕವಾಗಿರ್ತಕ್ಕ ಮಹಾಭಾರತದ ಎರಡು ಅತ್ಯಂತ ಪ್ರಮುಖ ಭಾಗ ಜ್ಞೇಯಂ ಪಠ್ಯಂಚ ತದ್ವಯಂ. ಅವೆರಡು, ಒಂದು ಸರ್ವ ಭಾರತಂ ಸರ್ವಶಾಸ್ತ್ರೇಷು ಭಾರತೇ ಗೀತಿಕಾಮರ ವಿಷ್ಣೋ ಸಹಸ್ರನಾಮ ಅಪಿ ಜ್ಞೇಯಂ ಪಾಠ್ಯಂಚ ತದ್ವಯಂ. ಸಮಸ್ತ ಶಾಸ್ತ್ರಗಳಲ್ಲಿ ಭಾರತ ಶ್ರೇಷ್ಠ, ಅದರಲ್ಲೂ ಎರಡು ಅತ್ಯಂತ ಪ್ರಮುಖವಾದ ಒಂದು ಭಗವದ್ಗೀತಾ, ಇದನ್ನು ವಿಷ್ಣು ಸಹಸ್ರನಾಮ. ಇದು ನಮಶಿವಾಯಿ ಪ್ರತಿಯೊಬ್ಬರು ಇದರ ಅರ್ಥವನ್ನು ತಿಳ್ಕೋಬೇಕು. ಪಾಠ್ಯಂ ಪಠನೀಯಂ, ತಾವು ಓದಬೇಕು, ಬೇರೆಯವರು ಓದಿಸ್ಬೇಕು, ಮತ್ತೆ ಕಂಠಸ್ಥ ಮಾಡ್ಕೋಬೇಕಲ್ಲ. ಅದ್ಭುತವಾದ ಇವೆರಡು ಗ್ರಂಥಗಳು ಅಂತ ಸಂಗ್ರಹಿಸಿಕೊಟ್ಟಿದ್ದ. ಅಂದಮೇಲೆ ಅಂಥ ಮಹಾಭಾರತ ಹೆಗ್ಗಳಿಗೆ ಎಲ್ಲೇ ಎಷ್ಟೋ ಎಷ್ಟೋ ಅನೇಕ ಪ್ರಮಾಣವನ್ನು ಎಲ್ಲೆಲ್ಲಿ ಪರಿಶೀಲನೆಯನ್ನು ಮಾಡಲು ಮಹಾಭಾರತ ಉತ್ತಮ ಅರ್ಥ ಕಂಡು ಬರ್ತಾರೆ. ಯಾಕೆ ತಗೋಬೇಕು? ಒಂದ್ ಕಡೆಯಲ್ಲಿ ಹೇಳ್ತಾರೆ ಬ್ರಹ್ಮಸೂತ್ರ ಉತ್ತಮ ಅಂತಂದ್ರೆ, ಒಂದ್ ಕಡೆಯಲ್ಲಿ ಹೇಳ್ತಾರೆ ಮಹಾಭಾರತ ಉತ್ತಮ ಅಂತಂದ್ರೆ. ಆಚಾರ ಘೋಷಣವನ್ನು ಮಾಡೋ ಹೊತ್ತಿಗೆ ಏನಂದ್ರೆ ಆ ಸಂದರ್ಭದಲ್ಲಿ ಅಂತ ಗುರುಗುರುಣ ಪ್ರಭಾ ಶಾಸ್ತ್ರಾಣಾಂ ಭಾಗರಾಯಣ ಯಥತ್ತದೇತಮ್ಮಾನಂ ಅಜಾಭ್ಯಸ್ತದರ್ಥದ. ಅಷ್ಟೇ ಅಲ್ಲ, ನಾನು ಹೇಳ್ಬೇಕಾದ್ರೆ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂಕರೋ ಮಂದ ವಿಚಾಹಮೇವ ಅನುತ್ತಮ ಶಾಸ್ತ್ರಂ ಚಕ್ರೇ ಶಾಸ್ತ್ರ ಅನುತ್ತಮ ಅಂತ ಆಚಾರ ಘೋಷ ಮಾಡಿದ್ದ. ಬ್ರಹ್ಮಸೂತ್ರಕ್ಕೆ ಸಮಾನ ಗ್ರಂಥ ಇನ್ನೊಂದಿಲ್ಲ. ಅನುತ್ತಮ ಶಾಸ್ತ್ರ ನಮಿತದೆ ಉತ್ತಮ ಯಸ್ಮಾತ್ ತತ್ ಅನುತ್ತಮ, ಇದಕ್ಕಿಂತ ಉತ್ತಮವಾದ ಇನ್ನೊಂದಿಲ್ಲ. ಇಲ್ಲಿ ಹೇಳಿದ್ರು ಮಹಾಭಾರತ ಹಿಂಗೆ ಅಂತಂದ್ರೆ ವೈಶಾಖ ಮಾಸ ಮಾಸ ವರ್ಣನೆ ಆದಂಗೆ ಆಗುತ್ತದೆ. ವೈಶಾಖ ಮಾಸ ಮಮಾತೋ ರಭೂತೋ ರಭವಿಷ್ಯತಿ, ಮಾಘ ಮಾಸ ಮಮಾತೋ ಲಭೂತೋ ರಭವಿಷ್ಯತಿ, ಅದೇ ರೀತಿ ಅಧಿಕ ಮಾಸ ಮಮಾತೋ ಲಭೂತೋ ರವಿ ಎಲ್ಲ ಹಿಂಗೆ ಇರ್ತಿರಲ್ಲ. ಮತ್ತೆ ಅದನ್ನು ಇದನ್ನು ಹೇಳಲಾಗಲ್ಲ ಅಂದ್ರೆ ಹಂಗಲ್ಲ ಇದು. ಅದನ್ನು ಆಚಾರ್ಯರು ಟೀಕಾಕೃತ್ವಾದರೂ ಬಹಳ ಯುಕ್ತಿಯುಕ್ತವಾಗಿ ಪರವಿದ್ಯಾಂತ ಶಬ್ದದಿಂದ ವಾಚ್ಯ ಮಾಡ್ತೀವಿ. ಸರ್ವೋತ್ತಮ ವಿದ್ಯಾ ಇದು ಬ್ರಹ್ಮಸೂತ್ರಗಳು ಅಂತ ನಿರ್ಣಯಿಸಿದ್ದ. ಇಲ್ಲಿ ಹೇಳ್ತಾರೆ ಮಹಾಭಾರತ ಹೀಗೆ, ಅದಕ್ಕೆ ಟೀಕಾರಾಯರು ಉತ್ತರ ಕೊಟ್ಟರು. ಅದು ನಿರ್ಣಯ ಶಾಸ್ತ್ರೇಶು ತದಿತ್ಯ ವಿರೋಧಾಂತ. ಮಹಾಭಾರತ ಗ್ರಂಥಗಳಲ್ಲಿ ಎರಡು ತರುತ್ತಿದೆ, ನಿರ್ಣಯ ಗ್ರಂಥ, ನಿರ್ಣಾಯಕ ಗ್ರಂಥ. ನಿರ್ಣಾಯಕ ಗ್ರಂಥರಾಶಿಗಳು ಅಂತಂದ್ರೆ ಯುಕ್ತಿ ಗ್ರಂಥಗಳು, ಬ್ರಹ್ಮಸೂತ್ರ ಆಗಿದೆ. ನಿರ್ಣಯ ಗ್ರಂಥ ಅಂತಂದ್ರೆ ಅವನ್ನು ತಗೊಂಡು ಎಲ್ಲಿ ವಿಷಯ ಹಿಂಗೇ ಇದೆ ಅಂತ ಎಂಬುದಾಗಿ ನಿರ್ಣಯಿಸತಕ್ಕ ಗ್ರಂಥಗಳಿದ್ದಾವೋ ಅದು ನಿರ್ಣಯ ಗ್ರಂಥ. ನಿರ್ಣಯ ಗ್ರಂಥಗಳಲ್ಲಿ ಮಹಾಭಾರತ ಶ್ರೇಷ್ಠ, ನಿರ್ಣಾಯಕರಲ್ಲಿ ಬ್ರಹ್ಮಸೂತ್ರ. ಅವೆರಡರಲ್ಲೇ ಬಿದ್ದಾಗ ನಿರ್ಣಾಯಕ ನಿರ್ಣಯವು ನಿರ್ಣಾಯಕಸ್ಯ ಪ್ರಾಬಲ್ಯ ಇರುವುದರಿಂದ ಬ್ರಹ್ಮಸೂತ್ರದ ಸ್ಥಾನ ಅದು ಅಸರ್ವಶ ಹೀಗೆ ತಿಳ್ಕೊಳ್ಬೇಕನ್ನ ತಿಳಿಸಿದ್ದಾರೆ. ಅಂದಮೇಲೆ ಅಂಥ ಮಹಾಭಾರತ ಶ್ರೇಷ್ಠತಮ ಗ್ರಂಥ, ಅದರ ಪ್ರಾಮಾಣ್ಯವನ್ನೆಲ್ಲ ಆಚಾರ್ಯ ಉತ್ಪಾದನವನ್ನು ಮಾಡಿದ್ದಾರೆ. ತದ್ ಘಟಕತ್ವಾಲೆಯೋ ಭಗವದ್ಗೀತಾಕ್ಕೆ ಪ್ರಾಮಾಣ್ಯ ಅಂತ ಉತ್ಪಾದನವನ್ನು ಮಾಡಿದ್ದಾರೆ ಪುಟ್ಟದಾಸ್ತ್ರಮಾದಿಗಳಿಗೆಲ್ಲ. ಇದನ್ನು ಯಾಕೆ ಹೇಳ್ತಾರೆ ಅಂತಂದರೆ ಬೇರೆ ವಾದಿಗಳೆಲ್ಲ ಮಹಾಭಾರತ ತಂಟಿಗೆ ಹೋಗಿಲ್ಲ. ಶಂಕರರು, ರಾಮಾನುಜರು, ಬೇರೆ ಬೇರೆ ದಾರ್ಶನಿಕರೆಲ್ಲ ಬೇಕಾಷ್ಟು ಜನ ನಮ್ಮ ವೇದಾರ್ಥವನ್ನು ಹೇಳ್ತೀವಿ, ಇವನ ಸೂತ್ರಾರ್ಥವನ್ನು ಹೇಳ್ತೀವಿ ಅಂತೆಲ್ಲ ಪ್ರವೃತ್ತರಾದವರೆಲ್ಲ ಇದ್ದಾರಲ್ಲ, ಅವರು ಮಹಾಭಾರತ ತಂಟಿಗೆ ಹೋಗಿಲ್ಲ. ಅವ್ರ ದೃಷ್ಟಿಯಲ್ಲಿ ಮಹಾಭಾರತ ಅದೊಂದು ಗ್ರಂಥ, ಅದರ ಕೆಲವು ಭಾಗ ಮಾತ್ರ ಗ್ರಾಹ್ಯ ಅಂತ. ಮಹಾಭಾರತದಲ್ಲಿ ಭಗವದ್ಗೀತಾ ಒಂದು ಚೆನ್ನಾಗಿದೆ, ಮತ್ತೆ ವಿಷಧಾರ್ಥನಾಮ, ವಿಷಧಾರ್ಥನಾಮಕ್ಕೆ ಅರ್ಥ ಬರೋದು ಭಗವದ್ಗೀತಾ ಅರ್ಥ ಬಂದು, ಇನ್ನು ಕೆಲವು ಕೆಲವು ಉಪದೇಶ ಘಟ್ಟಗಳಿದ್ದ ಅಷ್ಟೇನೆ, ಬಾಕಿ ಇವೆಲ್ಲ ಸುಮ್ಮನೆ ಅವರು ಆ ಕಟ್ಟಿ ಪಟ್ಟಿ ಬದಿ ಆಗಲ್ಲ, ಏನೇನು ಉಪಯೋಗ ಇಲ್ಲ, ಹಿಂಗೆ ತಿಳ್ಕೊಂಡಿದೆಯ. ಅಲ್ಲಿ ಹಿಂಗೆ ಹೇಳೋದಾದ ಪಕ್ಷದಲ್ಲಿ ವೇದೇ ರಾಮಾಯಣೇ ದೈವ ಪುರಾಣೇ ಭಾರತೇ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ ಪ್ರಮಾಣ ವಾಕ್ಯಗಳಿಗೆ ಏನು ಗತಿ? ಆದ್ದರಿಂದ ಅವರಿಗೆ ಮಹಾಭಾರತ ಅರ್ಥ ಇಲ್ಲ. ಅಂದರೆ ಹೆಂಗೆ ಪ್ರವೇಶ ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ಅವರಿಗೆಲ್ಲ. ಆಚಾರ್ಯರು ಬಂದ ಮೇಲೆ ಅವರು ತಲೆ ತಿರುಗುತ್ತಾರೆ, ಕಣ್ಣು ತೆರೆಯಿತು, ಓಹೋ ಮಹಾಭಾರತವನ್ನು ಹೀಗೆ ನೋಡಬೇಕು ಅಂತ ಆಗ್ಬೋದು. ಅದರ ಜಗತ್ತಿಗೆ ತೋರಿಸಿಕೊಟ್ಟಂತಹ ಜಗದೇಕ ಆಚಾರ್ಯರು ನಮ್ಮ ಶ್ರೀಮದ ಆಚಾರ್ಯರು, ಅವರು ಅದನ್ನ ಸ್ಪಷ್ಟ ಮಾಡಿ ಮಹಾಭಾರತ ಭಕ್ತರ ನಿರ್ಣಯ ಯಾವಾಗ ಭಾರತ ಗ್ರಂಥಗಳ ನಿರ್ಮಾಣವನ್ನು ಮಾಡಿ ಅಷ್ಟೇ ಅಲ್ಲದೆ ಅಲ್ಲಲ್ಲಲ್ಲಲ್ಲಿ ಸೂತ್ರ ಪ್ರಸ್ಥಾನಗಳಲ್ಲಿ ಬರತಕ್ಕ ಕ್ರಮದಿಂದ ಮಹಾಭಾರತವನ್ನು ಹೇಗೆ ನೀವು ತಗೋಬೇಕು, ಯಾವ ರೀತಿಯಲ್ಲಿ ಪ್ರವೇಶ ಮಾಡಬೇಕು ತೋರಿಸಿಕೊಟ್ಟು ವಿಶೇಷತಃ ವೇದವ್ಯಾಸರು ಅದಕ್ಕೆ ಆಜ್ಞಾ ಮಾಡಿದವರಿಗೆ ಮಹಾಭಾರತವನ್ನು ಮೂರ್ಖರು ಹೆಂಗೋ ತಿಳ್ಕೊಂಡಿದ್ದಾರೆ. ಕೆಲಸಕ್ಕೆ ಬಾರದಿರ ಗ್ರಂಥ ಏನೋ ಕಥೆ ಕಾದಂಬರಿ ಅವು ಇವು ಇದ್ದಂಗೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಪಾರಾಶರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ಅಲ್ಲಿ ಹೇಳಿರುವುದನ್ನು ಪರತತ್ವದ ಪ್ರಸಿದ್ಧಿ, ಪರತತ್ವ ಸಾಕ್ಷಾತ್ ಶ್ರೀಹರಿ, ಅವನ ಸ್ವಾತಂತ್ರ್ಯ, ಅವನ ಸರ್ವೋತ್ತಮತ್ವ, ಅವನ ಮಹಿಮಾ ಅವೆಲ್ಲರಿಗೆ ವರ್ಣಿತವಾಗಿದೆ ಮಹಾಭಾರತದಲ್ಲಿ. ನೀವದನ್ನು ತೋರಿಸ್ಕೊಡ್ಬೇಕು, ಅದನ್ನ ಮಹಾಭಾರತಕ್ಕೆ ತತ್ವ ನಿರ್ಣಯ ಅಂತ ನಿರ್ಮಾಣವನ್ನು ಮಾಡಿ ಜಗತ್ತಿಗೆ ಅದನ್ನು ಪ್ರಚುರಪಡಿಸಬೇಕು. ಅವರು ವಿಶೇಷ ಆಜ್ಞೆಯನ್ನು ಮಾಡಿದ್ರಿಂದ ಭೂತ್ವಾ ಕ್ಷೇತ್ರೇ ವಿಶುದ್ಧೆ ದ್ವಿಜಗಣನೆ ರೂಪ್ಯಪೀಠಾಭಿಧಾನೆ ತತ್ರಾಪಿ ಬ್ರಹ್ಮಜಾತಿ ಸ್ತ್ರಿಭುವನ ವಿಷದೆ ಮಧ್ಯಗೇಹಾಖ್ಯಗೇಹೇ ಪಾರಿಮುರಾಜ್ಯಾಧಿರಾಜ ಉದರ ಕುಪದರೇ ಪ್ರಾಪ್ಯ ಕೃಷ್ಣಂಚನತ್ವಾ ಭಾಷ್ಯಾಣಿ ಸಮ್ಯಕ್ ಪಡೆದ ಎಲ್ಲ ಭಾಷೆಗಳನ್ನು ಒಂದು ಪದದಲ್ಲಿ ಸಂಗ್ರಹಿಸಬೇಕು. ವ್ಯತನುತ ಚ ಭವಾನ್ ಭಾರತಾರ್ಥ ಪ್ರಕಾಶಂ, ಮಹಾಭಾರತದ ಅರ್ಥ ಪ್ರಕಾಶ ಪ್ರಮೇಯಗಳನ್ನು ಜಗತ್ತು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತಹ ಗ್ರಂಥವನ್ನು ನಿರ್ಮಾಣ ಮಾಡಲಿ. ಅದು ಸಿಕ್ಕಿರಲಿಲ್ಲ ಅಂತಂದರೆ ಮಹಾಭಾರತದ ಪಾಲಿಗೆ ಏನೋ ಗೊಂಡಾಡಣೆ ಆಗುತ್ತೆ. ಆಚಾರ್ಯರು ಪ್ರತಿಯೊಂದು ಪಾತ್ರವನ್ನು ಹೇಗೆ ತಿಳ್ಕೊಳ್ಬೇಕು, ಹಿನ್ನೆಲೆ ಏನಿದೆ, ಅದಕ್ಕೇನು ಪ್ರಮಾಣಗಳು, ಬಹಳ ಹೃದಯಂಗಮವಾಗಿ ರಸವತ್ತಾಗಿ ಆನಂದಮಯವಾಗಿ ಅದನ್ನು 32 ಅಧ್ಯಾಯಗಳಿಂದ ತೋರಿಸುತ್ತಾರೆ. ಅಂತಹ ಮಹಾಭಾರತ ತಾತ್ಪರ್ಯ ನಿರ್ಣಯ ಯಮಕ ಭಾರತ ಅದನ್ನು ಇಟ್ಟುಕೊಂಡು ನೋಡಿದಾಗ ಮಾತ್ರ ಮಹಾಭಾರತ ಸ್ವಲ್ಪ ಅಲ್ಲ ಸ್ವಲ್ಪ ಅರ್ಥ ಆಗ್ತದೆ. ಇದು ಅರ್ಥ ಅದಕ್ಕೆ ಶಕ್ಯ ಇಲ್ಲ. ಅಂಥ ಅದ್ಭುತ ಗ್ರಂಥ ಅಂತಹ ಶ್ರೀಮನ್ ಮಹಾಭಾರತ ಜನ್ಮದಲ್ಲಿ ಒಂದಾವರ್ತಿ ಶ್ರವಣ ಮಾಡುವಾಗಲಿಲ್ಲ, ಪಾರಾಯಣ ಮಾಡುವಾಗಲಿಲ್ಲ, ಇನ್ನು ಪ್ರತ್ಯಕ್ಷರ ಪ್ರತಿಪದ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಷ್ಟು ದುರ್ಬಲವಾಗಿರ್ತಕ್ಕ ವರ್ಗಗಳಿಗೆ ಅದು ದೂರ ಆದಾಗ ಉದ್ಧಾರ ಹೇಗೆ? ಅದಕ್ಕೋಸ್ಕರವಾಗಿ ಕೃಪಾಲುಗಳಾಗಿರ್ತಾರೆ ವೇದವ್ಯಾಸದೇವರು ಇನ್ನೊಂದು ವ್ಯವಸ್ಥೆ ಮಾಡಿದರು. ಮಹಾಭಾರತ ಅಷ್ಟು ನಿಮಗೆ ಶ್ರವಣ ಮಾಡೋದು ಆಗೋದಿಲ್ಲ, ಅಷ್ಟೇ ಆಗೋದಿಲ್ಲ ಸ್ವಾಮಿ, ಹೇಳೋರಿಲ್ಲ ಕೇಳೋರಿಲ್ಲ, ಬಹಳ ಕಠಿಣ ಅಂತ ಸಣ್ಣ ಉದ್ಧಾರ ಹೇಗೆ? ನಾವು ಅದನ್ನು ಕೇಳಬೇಕು ಅಂತ ಅಪೇಕ್ಷಾ, ಪುಣ್ಯ ಬೇಕು ಅಂತ ಅಪೇಕ್ಷಾ, ಅಪೇಕ್ಷೆ ಜೋರು ಇರ್ತದೆ, ಆದರೆ ಪ್ರಯತ್ನ ಇಲ್ಲ. ಅಲ್ಪ ಅಧಿಕಾರಿಗಳು ಅದನ್ನು ನೋಡಿ ವೇದವ್ಯಾಸದೇವರು ಅವ್ರಿಗೆ ಗೊತ್ತು ಮುಂದೆ ನಿಂತಿದ್ದವರೆಲ್ಲ ಬರ್ತಾರೆ ಅಂತ ಹೇಳಿ ಅದಕ್ಕೆ ಅವರು ಮಾಡಿಕೊಟ್ಟಂತಹ ಇನ್ನೊಂದು ಭಾಗನೇ ಹರಿವಂಶ. ಹರಿವಂಶ ಎಂಬುದು ಮಹಾಭಾರತದ ಅಖಿಲ ಭಾಗ, ಅದರಲ್ಲಿ ಘಟಗುಣ ಆಗಬೇಕು, ಪ್ರತ್ಯೇಕರೂ ಅಧ್ಯಯನದಲ್ಲಿ ಆಗಬೇಕು. ಇಂಥ ಒಂದು ಗ್ರಂಥವನ್ನು ಏನು ಇಡ್ತಾರೆ ಅದು ಅಖಿಲ ಭಾಗ. ಅಷ್ಟನ್ನೇ ಕೇಳಿದರೆ ಮಾಡಿದರೆ ಬರೆದ್ರೆ ವ್ಯಾಖ್ಯಾನವನ್ನು ಮಾಡಿದರೆ ಅದು ಅಪೂರ್ಣ ಆಗ್ತಿಲ್ಲ. ಅಷ್ಟಕ್ಕೆ ಒಂದು ಗ್ರಂಥತ್ತೆ, ಅದು ಪೂರ್ಣ ವ್ಯಾಪಾರನೇ ಆಗ್ತದೆ. ಹೇಗೆ ಭಗವದ್ಗೀತಾ ಆಗಿರುತ್ತೆ, ಭಗವದ್ಗೀತಾಕ್ಕೆ ಪ್ರತ್ಯೇಕ ಆಚಾರ ಭಾಷೆಗಳಿದೆ, ವ್ಯಾಖ್ಯಾನಗಳೆಲ್ಲ ಹೊರಟಿದ್ದಾವೆ. ಹಿಂದೆಷ್ಟೋ ಮಹಾಭಾರತ ಇದೆ, ಮುಂದೆಷ್ಟೋ ಗ್ರಂಥ ಇದೆ, ಮಧ್ಯದ ಭಾಗ ತಗೊಂಡು ಬರಬೇಕು ಅಪೂರ್ಣ ಅಂತ ತರೋದು. ಹಿಂದೆ ಮುಂದೆ ಗ್ರಂಥ ಎಲ್ಲ ಬಿಟ್ಟುಬಿಟ್ಟಿದ್ದಾರೆ, ಮಧ್ಯ ಮಾತ್ರ ಬರಿದ್ದು ಅಂಥೇಳಿ ಅದು ಅಸಮಗ್ರ ಗ್ರಂಥ ಅಂತ ಏನಾಗುವುದಿಲ್ಲ. ಅದಷ್ಟಕ್ಕೆ ಒಂದು ಸಮಗ್ರತ್ವ ಇದೆ, ಅಷ್ಟನ್ನೇ ಒಂದು ತಗೊಂಡು ವ್ಯಾಖ್ಯಾನ ಆಗಿದ್ದನ್ನು ಮಾಡುವ ಅದು ಪೂರ್ಣನೇ. ಒಂದು ಥರದ ಪರಮಾತ್ಮ ರೂಪ ಇದ್ದಂತೆ ಅದು ಪರಮಾತ್ಮ ರೂಪ, ಒಂದು ರೂಪದ ಅನಂತ ರೂಪ, ಒಂದೊಂದು ಪರಿಪೂರ್ಣನೇ. ಹಾಗೆ ವೇದವ್ಯಾಸದೇವರು ತಮ್ಮ ವಾಗ್ದಾಶಿಯನ್ನು ಇಟ್ಟುಬಿಟ್ಟಿದ್ದಾರೆ. ರೂಪ ಮಂದಿರೇ ಧನ್ಯವಾದಾಹ, ಅವರ ವಾಕ್ಯಗಳು ಅವರ ಸ್ವರೂಪ ಇದ್ದಂಥದ್ದು. ಅಂದಮೇಲೆ ಈ ಕ್ರಮದಿಂದ ಅಖಿಲ ಭಾಗ ಅಂತ ನಿರ್ಮಾಣವನ್ನು ಮಾಡಿ ಸಮಗ್ರ ಮಹಾಭಾರತವನ್ನು ನಿಮಗೆ ಕೇಳಲಿಕ್ಕಾಗಲಿಲ್ಲ, ಓದಲಿಕ್ಕಾಗಲಿಲ್ಲ, ಅಧ್ಯಯನ ಅಧ್ಯಾಪನ ಮಾಡಲಿಕ್ಕಾಗಲಿಲ್ಲ ಅಂತ ಇಷ್ಟನ್ನಾರು ಮಾಡಿರಿ. ಅದರಿಂದ ಮಹಾಭಾರತದ ಶ್ರವಣಾದಿಗಳಿಂದ ಏನು ಬೇಕು ಅಲ್ಲಿ ಒಟ್ಟು ಫಲ ಬರುತ್ತದೆ. ಇಂಥ ವರವಿಶೇಷವನ್ನಿಟ್ಟು ಜಗತ್ತಿಗೆ ಪರಮಾನುಗ್ರಹವನ್ನು ಮಾಡಿದ್ದಾರೆ ವೇದವ್ಯಾಸದೇವರು. ಅದೇ ಲೋಕ ವಿಖ್ಯಾತವಾಗಿ ಪ್ರಸಿದ್ಧವಾಗಿ ಬಂದಿರತಕ್ಕ ಅಂದರಿಂದ ಇಂದಿನವರೆಗೂ ಕೂಡ ಪ್ರವಹಿಸ್ತಾ ಬಂದಿರತಕ್ಕ ಭಾಗ ಹರಿವಂಶ, ಹರಿವಂಶ ಕಿಲಭಾಗ ಅಂತ ಇಟ್ಟುಕೊಟ್ಟು ಇದನ್ನ ಶ್ರವಣವನ್ನು ಮಾಡಿ ಈ ಹರಿವಂಶವನ್ನು ಪ್ರವೃತ್ತಿ ಹೀಗೆ ಮಾಡಿದ್ದಾರೆ. ಇದರಲ್ಲಿ ಮೂರು ಪರ್ವಗಳಿದ್ದಾರೆ, ಅವಾಂತರ ಪರ್ವಗಳು. ಹರಿವಂಶ ಭವಿಷ್ಯತ್ ಪರ್ವ, ಭವಿಷ್ಯತ್ ಪರ್ವ ಭೇದೇನ ಅಂತ ಮಂತ್ರಾಲಯ ಪ್ರಭುಗಳು ತಮ್ಮ ಇದರೊಳಗೆ ವೃತ್ತಿಯಲ್ಲಿ ವ್ಯಾಖ್ಯಾನದಲ್ಲಿ ಆದಿಯಲ್ಲಿ ಪ್ರಾರಂಭ ಮಾಡಿದಾಗ ಸಂಭವ ಸಭಾರಣ್ಯ ವಿರಾಟ ಉದ್ಯೋಗ ಹೀಗೆ ಹೇಳ್ಕೊಡ್ತಾ ಬಂದ್ರೆ ಭವಿಷ್ಯತ್ ಪರ್ವ ಭೇದೇನ, ಆ ಭವಿಷ್ಯತ್ ಪರ್ವ ಅಂದ್ರೆ ಒಟ್ಟಿಗೆ ಸೇರಿದೆ. ಅದರಲ್ಲಿ ಮೂರು ಪರ್ವಗಳು ಇವನು ಶ್ರವಣ ಮಾಡಿ, 18 ಪರ್ವ ನಿಮ್ಗೆ ಆಗೋದಿಲ್ಲ, ಅವರು ಮೂರಾರು ಶ್ರವಣ ಮಾಡಿ. ಇದರಿಂದ ಕೃತಾರ್ಥ ಆಗಲಿ ಅಂತ ಇಟ್ಟಿದ್ದಾರೆ. ಇದರಲ್ಲಿ ಪ್ರವೇಶ ಮಾಡತಕ್ಕ ಕ್ರಮ ಹೇಗಿದೆ ಅಂತಂದ್ರೆ, ಸಾಮಾನ್ಯವಾಗಿ ವಿಷಯಗಳನ್ನ ಹೇಳ್ಕೊಂಡು ಫಲಶ್ರುತಿ ಎಲ್ಲ ಕೊನೆಯಂಗೆ ಇರ್ತದೆ, ಫಲಾಧ್ಯಾಯ ಕೊನೆಗೆ ಅಷ್ಟೇ. ಅವರು ಮೊದಲು ಜಿಜ್ಞಾಸ ಮಾಡಿ ಏನು ಬಂತು ಫಲ ಕೊನೆಗೆ ಹೇಳ್ತಾರೆ ಅವರು. ಹಾಗಿದ್ದಂಗೆ ಸಾಮಾನ್ಯವಾಗಿ ಪ್ರತಿಯೊಂದು ಪುರಾಣಗಳದ್ದು ಅಥವಾ ಬೇರೆ ಬೇರೆ ಗ್ರಂಥಗಳ ಪ್ರವೃತ್ತಿ ಇದನ್ನು ಯಾರು ಕೊಂಡು ಹಿಂಗೆ ಕೇಳ್ತಿರೋ ಮಾಡ್ತಿರೋ ಅರ್ಥವ್ರು ಇದ್ದವರಿಗೆಲ್ಲ ಕುತ್ತ ಲಾಭವೋ ಭಯಿದ್ರು ಪರವಾಗಿ ಜ್ಞಾನ ಯಾರು ಫಲಶ್ರುತಿಯಲ್ಲಿ ಕೊನೆಯಲ್ಲೇ ಇರೋದಷ್ಟೇ ಅಲ್ಲ, ಹಾಗೆ ಬರ್ತಿರ್ತದೆ. ಆದರೆ ಹರಿವಂಶ ಪ್ರವೃತ್ತಿಯಲ್ಲಿ ಮಾತ್ರ ಪ್ರಾರಂಭದಲ್ಲಿ ಫಲಶ್ರುತಿಯೊಂದರಿಗೆ ಪ್ರಾರಂಭ ಅದನ್ನು ಪ್ರಾರಂಭಿಸಬೇಕಾದ್ರೆ ಮೊದಲು ಒಳ್ಳೆ ಮಂಗಲಾಚರಣೆ ಇರಬೇಕು, ಮಂಗಲಾನುಷ್ಠಾನದಿಂದ ಆರಂಭ ಆಗಬೇಕು ಅನ್ನೋ ದೃಷ್ಟಿಯಿಂದ. ಮಂಗಲಾನುಷ್ಠಾನ ಅಂದ್ರೆ ಏನು? ಹರಿವಾಯುಗಳಿಗೆ ವಂದನಾತ್ಮಕವಾಗಿರ್ತಕ್ಕ ವ್ಯಾಪಾರಕ್ಕೆ ಮಂಗಲಾನುಷ್ಠಾನ ಅಂತ ಕರೀತಾರೆ. ಯಾವುದೇ ಸತ್ಕಾರಿಯಾಗಲು ನಾವು ಕೈಗೊಂಡದ್ದು ನಿರ್ವಿಘ್ನವಾಗಿ ಸಮಾಪ್ತಿಯಾಗಬೇಕು, ಗುರಿಹಿರಿಯರಿಗೆ ಮೆಚ್ಚುಗೆ ಆಗಬೇಕು. ನಾವು ಭಾಳ ಮಾಡೋದು ಹೊರದಲ್ಲ, ಎಷ್ಟು ಮಾಡ್ತೀವೋ ಅದು ಹರಿವಾಯುಗಳಿಗೆ ಮೆಚ್ಚುಗೆ ಆಗೋದು ಬಹಳ ಮುಖ್ಯ. ಅಂದಮೇಲೆ ಆ ಥರದ್ದೆಲ್ಲ ಫಲ ನಮಗೆ ಬರಬೇಕಾದ್ರೆ ಅದಕ್ಕೊಂದು ಪುಣ್ಯ ಬೇಕಾಗ್ತದೆ. ಆ ಪುಣ್ಯ ಬರಬೇಕಾದ್ರೆ ಅದಕ್ಕೆ ಮಂಗಲಾನುಷ್ಠಾನ, ಅದರಿಂದ ಅದು ಬರೋದು. ಅದಕ್ಕೋಸ್ಕರವಾಗಿ ಇದು ಕೂಡ ಯಾವ ಥರದ ಮಂಗಲಾನುಷ್ಠಾನದಿಂದ ಹೊರಟಿದೆ? ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ಎಂಬುದಾಗಿ ಮಹಾಭಾರತದ ಆದಿಭಾಗದಲ್ಲಿ ಯಾವ ಈ ಶ್ಲೋಕದಿಂದ ಆರಂಭ ಆಗಿದೆಯೋ ಅದೇ ರೀತಿಯಿಂದ ಇಲ್ಲೂ ಕೂಡ ಅದನ್ನು ಆರಂಭಿಸಿದ್ದ. ಅದೇ ಶಬ್ದನೇ ತಿಳಿಸಿದಂತೆ ನಾರಾಯಣ ನಮಸ್ಕೃತ್ಯ, ನಾರಾಯಣ ಶಬ್ದಕ್ಕೆ ಅನಂತ ಕಲ್ಯಾಣ ಗುಣಾಕರಣಾಗಿರ್ತಕ್ಕ ನಾರಾಯಣ ಮಹಾಲಕ್ಷ್ಮೀ ದೇವಿಯರು ಗುಣಸಂಪನ್ನರಾಗಿರ್ತಕ್ಕ ಮಹಾಲಕ್ಷ್ಮೀ ದೇವಿಯರಿಗೆ ಆಯನಾನಂದ ಪತಿಯಾಗಿರತಕ್ಕ ನಿರ್ದೋಷರಾದಂಥ ಜ್ಞೇಯ ಗಮ್ಯನಾಗಿರ್ತಕ್ಕ ಸಾಕ್ಷಾತ್ ಶ್ರೀಹರಿಗೆ ಆತ ಮುಖ್ಯ ಪ್ರತಿಪಾದ್ಯನಾದ್ದರಿಂದ ಹರಿವಂಶದಲ್ಲಿ ಅವನೇ ನಮಸ್ಕಾರವನ್ನು ಮಾಡಬೇಕು. ಆಮೇಲೆ ದೇವಿ ಭಾಗ್ಯಾತ್ಮಕರಾಗಿರ್ತಕ್ಕ ಲಕ್ಷ್ಮೀ ದೇವಿಗೆ ನಮಸ್ಕಾರ. ದೇವಿ ಭಾಗ್ಯಾತ್ಮಿಕಾಂ ರಮಾ ಅಂತಂದಿದ್ದ ಭದ್ರಾಸವರು ಚಮತ್ಕಾರ ಹೇಳಿದರು. ಯಾಕೆ ರಮಾದೇವಿ ನಮಸ್ಕಾರ ಅಂತಂದ್ರೆ ಬರೀ ಓದೇ ಲಕ್ಷ್ಮೀ ಬರ್ದೇವಿ ತಗೊಂಡೇ ಮಾಡಿರ್ತಾರೆ, ಸಂಪತ್ ಬರಬಹುದು. ಓದ್ದಾತ ಮುಂದ ಓದಿ ಮುದಾತಲ್ಲ ಕೂಚಂ ಭಟ್ಟ ಅಂತ ಹೇಳಿದಂಗೆ, ಮರಳಾದ ಕೂಚಂ ಭಟ್ಟ ಅಂತ ಇದ್ದಂಗೆ. ನೀವು ಅದು ಮಾಡ ಚೆಲ್ಲ ಮಾಡಿ ಲಕ್ಷ್ಮೀ ದೇವಿ ಕಟಾಕ್ಷ ಅಂತ ಮಾಡೋ, ಅದಕ್ಕೆ ಲಕ್ಷ್ಮೀ ದೇವಿ ಬಂತಂದ್ರದನ್ನ ಲಕ್ಷ್ಮೀ ದೇವಿ ಅವಳಿಗೆ ನಮಸ್ಕಾರವನ್ನು ಮಾಡಬೇಕು. ಆಮೇಲೆ ಆ ಐಶ್ವರ್ಯ ಎಲ್ಲ ಸಾಗರದಲ್ಲಿ ಪ್ರಯೋಗ ಸಾಧಿಸಬೇಕಾದ್ರೆ ಸರ್ವೋತ್ತಮರಾಗಿರ್ತಕ್ಕವರು ಯಾರು? ಮುಖ್ಯ ಪ್ರಾಣರು. ತಾತಲ್ಲ ನರೋತ್ತಮಂ ಅಂತ ಸರ್ವೋತ್ತಮರು ಅಂತ ಅರ್ಥ. ಅಂತಹ ಮುಖ್ಯ ಪ್ರಾಣದೇವರು ಬ್ರಹ್ಮವಾಯುವಿಗೆ ನಮಸ್ಕಾರವನ್ನು ಮಾಡಬೇಕು. ಆಮೇಲೆ ಸರಸ್ವತಿ ಇತ್ಲ ಬರ್ಬೋದು ಕೆಳಗೆ. ಇದು ಗೋಮೂತ್ರಿಕಾ ಬಂಧದಿಂದ ಹೊರಟಿರ್ತಕ್ಕ ಶ್ಲೋಕ ಹಿಂಗೆ ಹೊರಟಿದೆ. ಆಮೇಲೆ ಸರಸ್ವತಿ ವಾಂಗ್ನಿಯಾಮಕರಾಗಿರ್ತಕ್ಕ ಮನೋನಿಯಾಮಕರಾದಂತಹ ಶಬ್ದ ಸಂಪತ್ತಿಗೆ ಅಭಿಮಾನಿಯಾಗಿರ್ತಕ್ಕ ಸರಸ್ವತಿ ಭಾರತೀಯರಿಗೆ ನಮಸ್ಕಾರವನ್ನು ಮಾಡಿ ಆಮೇಲೆ ನರಂ ಮೇಲೆ ಹೋಗ್ತು. ಮತ್ತೆ ನರಂ ಅಂದ್ರೆ ಸಾರಕರಾಗಿರ್ತಕ್ಕ ಬರುಶೇಷವಂತರು ಮನೋನಿಯಾಮಕರು, ಅವರದ್ದೆಲ್ಲ ಅನುಗ್ರಹ ಹಿಂಗೆ ಹೊರತು ಏನೂ ಮಾಡಲಿಕ್ಕೆ ಬರೋದಿಲ್ಲ. ಪರಮಾತ್ಮ ನಮ್ಮ ಡೈರೆಕ್ಟ್ ಆಗಿ ಅನುಗ್ರಹ ಮಾಡೋನಲ್ಲ, ನಾವು ಹಂಗಿರ್ಬೇಕಲ್ಲ, ಹಂಗಿರೋರು ಅವರೇನೆ, ಅವರೇ ಮಾಡ್ತಾರೆ. ಆದ್ದರಿಂದ ಅವರ ದ್ವಾರ ಸ್ವಾಮಿ ಅನುಗ್ರಹ ಮಾಡತಕ್ಕವರಾದ್ದರಿಂದ ಅವರದ್ದೆಲ್ಲರೂ ಆಶೀರ್ವಾದವನ್ನು ಪಡೆಯಬೇಕು. ಅದಕ್ಕೆ ನರಂ ಅಂದರೆ ಸಾಧಕ ಶ್ರೇಷ್ಠರಾಗಿರ್ತಕ್ಕ ಸಾಧಕರಾದ ಗರುಡಶೇಷರುದ್ದರು ಮನೋನಿಯಾಮಕರು ಅವ್ರಿಗೆ ಹೇಳಿ ನಮಸ್ಕಾರವನ್ನು ಮಾಡಿ ಆಮೇಲೆ ವ್ಯಾಸಂ ಅಂದರು. ಅವತಾರದಲ್ಲಿ ಅತ್ಯಂತ ಪ್ರಧಾನ
ಪ್ರಮುಖನಾಗಿ ಮಂದಿರಾಗಿ ಪ್ರಸಕ್ತನಾಗತಕ್ಕ ಭಗವದ್ ರೂಪ ವೇದವ್ಯಾಸರು. ಆ ವೇದವ್ಯಾಸ ರೂಪ ಅಂತಂದ್ರೆ ನಮಗೆ ಸಿಕ್ಕಿರಲಿಲ್ಲ ಅಂತಂದ್ರೆ ಎಲ್ಲ ಜಗತ್ತು ಮೂರ್ಖ, ಎಲ್ಲ ಪಶು ಪಕ್ಷಿಗಳು ಹೆಂಗಿದ್ರೆ ಅಡ್ಡಾಡ್ತವೆ ಇಲ್ಲ, ಅವು ಒಂದಿನ ಚೀಲ ತಂದ್ಕೊಂಡು ಓಡಾಡ್ತವೆ, ಚೀಲ್ತಾವೆ, ಉಂಟಾವೆ, ಹೆಗಡಾಡ್ತವೆ, ಬೀಳ್ತಾವೆ, ಹೇಳ್ತಾವೆ, ನಮ್ದು ಹಂಗೆ ಆಗ್ಬೋದು. ಮೂಕಾನೇ ಅವು ಮಾತಾಡ್ತಾರೆ, ಯಾವುದೋ ನಾವು ಹಂಗೆ ಏನೋ ಮಾತಾಡ್ಕೊಂಡು ಹರಕೆ ಹೊಡ್ಕೊಂಡು ಕಾಲ ಹರ ಮಾಡ್ಕೊಂಡು ಸಂಪೂರ್ಣ ವ್ಯರ್ಥ ಆಗಿ ಹೋಗ್ಬಿಡ್ತೀವಿ. ಅಷ್ಟೆಲ್ಲ ಅನರ್ಥಕಾರ. ಯಾಕೆ ಬದುಕಬೇಕು, ಮಾತಿಗೆ ಅರ್ಥ ಏನು, ಯಾವ್ದನ್ನು ಮಾತಾಡಬೇಕು, ಶಬ್ದ ಸಂಪತ್ತು ಅದೇನು, ಯಾವ ವಿಚಾರಧಾರ ಅದೇನು, ಜ್ಞಾನ ಹೇಗೆ ಸಂಪಾದನೆ ಮಾಡಬೇಕು, ಯಾವ ಥರದ ಪ್ರಶ್ನೆಗಳು ಹೆಂಗೆ ಹೇಳ್ತಾವೆ, ಅದಕ್ಕೆ ಉತ್ತರ ಪಡೆಯೋ ಕ್ರಮ ಹೆಂಗೆ, ಎಲ್ಲ ಧಾಟಿಯನ್ನ ಜಗತ್ತಿನಲ್ಲಿ ನಿರೂಢವನ್ನು ಮಾಡಿ ಇಡೀ ಜಗತ್ತನ್ನ ಜ್ಞಾನಿ ಪ್ರಪಂಚವನ್ನಾಗಿ ಮಾಡತಕ್ಕ ಒಂದು ಅನುಗ್ರಹವನ್ನು ಮಾಡಿದಂಥ ರೂಪ ಯಾವುದು, ಅದು ವೇದವ್ಯಾಸ. ಅವರು ಬಂದಿರಲಿಲ್ಲ ಅಂದ್ರೆ ಯಾರು ಮಾತೇ ಇಲ್ಲ, ಅವರು ಅವ್ರು ಹಾಕಿದ್ರು ಹೊರಡ್ರೋರೇ ಆ ಕಾಲದ ಅವತ್ತಿಂದ ಹೊರಟಂತ ವಾಕ್ಯಾರ್ಥಗಳು ವಿನೋದಗಳು ಅಧ್ಯಾಪಿ ನಡೆದೇ ಇದೆ, ನಡೆದೇ ಇದೆ, ನಡೆದೇ ಇದೆ. ಜ್ಞಾನಿಗಳಾದವರು ಆಗ್ತಾ ಇದ್ದಾರೆ, ಅಜ್ಞಾನಿಗಳಾದವರು ಹಂಗೆ ಹೋಗ್ತಾ ಇದ್ದಾರೆ, ತಾಮಸಿಗಳವರು ಹಂಗೆ ಹೋಗ್ತಾ ಇದ್ದಾರೆ. ನಾನಾ ಥರದ ಬಳೆ ಬಿಸ್ಬಿಟ್ಟು ನಾನು ಮಲಗಿ ಬಿಟ್ಟಿಲ್ಲ, ಅವರನ್ನು ತಲೆ ಕುಡಿಸ್ಕೊಳ್ಳಿಕ್ಕೆ ಅವರಿಗೆ ಅವಕಾಶ ಇಲ್ಲ. ಅಷ್ಟು ಜ್ಞಾನ ಪ್ರಪಂಚವನ್ನ ಹಿಗ್ಗಿಸ್ಬಿಟ್ಟು ಎಷ್ಟು ವಾದಿಗಳು ಎಷ್ಟು ದುರ್ವಾದಿಗಳು ಅವರೆಲ್ಲ ಹೆಂಗೆ ಘಟನೆ ಮಾಡಬೇಕು, ಹೆಂಗೆ ವರ್ಣನೆ ಮಾಡಬೇಕು, ಇದನ್ನು ಹಾಕ್ಬಿಟ್ಟವರೇ ಅವರು. ಅಂದರೆ ವ್ಯಾಸ ನಮಸ್ಕಾರವನ್ನು ಮಾಡಿ ಆಮೇಲೆ ಚಾಯೇವ, ಆಮೇಲೆ ಅವರಿಂದ ಪ್ರವರ್ತಿತವಾಗಿರ್ತಕ್ಕ ಏನೋ ಗುರು ಪರಂಪರೆ ಇದೆ, ಶಿವರಾಚಾರ್ಯರು, ಟೀಕಾಕೃತ್ವಾದರು, ವ್ಯಾಸರಾದರು, ವಾದರಾದರು, ಮಂತ್ರಾಲಯ ಪ್ರಭುಗಳು, ನಂತರ ಶಿವರಾಚಾರ್ಯ ತರುವಾಯಿ ಬಂದಿರತಕ್ಕ ಈ ಪರಂಪರೆ ಎಲ್ಲ, ಆ ಕಾಲಕ್ಕೆ ಇದ್ದಂತಹ ಶುಕಾಚಾರ್ಯರು, ಜೈಮಿನ್ಯಾನಿ ಮಹರ್ಷಿಗಳು ಇವರೆಲ್ಲರಿಗೂ ನಮಸ್ಕಾರವನ್ನು ಮಾಡಿ ತಥೋಜಯ ಉದೀರಯೇ ಆಮೇಲೆ ಜಯೋ ನಾಮ ಇತಿಹಾಸವೇ ಈ ಮಹಾಭಾರತ ಹರಿವಂಶ ಇವೆಲ್ಲವನ್ನೂ ಕೂಡ ಆನಂತರದಲ್ಲಿ ಹೇಳುವುದು ಕೇಳುವುದು ಮಾಡಿರಿ ಎಂಬುದಾಗಿ ಆಗಲು ಕಲಿಸ್ತದೆ. ಏನ್ ತೋರಿಸ್ತಾರೆ, ಹರಿಗುರು ಭಕ್ತಿ ವಿಹೀನಾಗಿದ್ದಂಥ ನಮಗೆ ಹರಿಭಕ್ತಿ ವಿಹೀನಸ್ಯ ಶಮಾದಿರಹಿತ ಮತ್ತಲ್ಲ, ಹರಿಭಕ್ತಿ ಗುರುಭಕ್ತಿ ಯಾರು ಇಲ್ಲೋ ಅವನಿಗೆ ವೇದೇ ಅಧಿಕಾರೋ ನ ವಿದ್ಯತೆ, ವೇದ ಶಾಸ್ತ್ರಗಳನ್ನು ಕೇಳುವುದರಲ್ಲಿ ಹೇಳುವುದರಲ್ಲಿ ಅವನಿಗೆ ಅಧಿಕಾರ ಇಲ್ಲ. ಕೇಳೋದನ್ನು ಏನು ಪೇಪರ್ ಓದ್ದಂಗಲ್ಲ, ಅದನ್ನು ಸುಮ್ಮನೆ ಚಟಕ್ಕೋಸ್ಕರ ಏನು ಮಾಡೋ ಕೆಲಸ ಅಲ್ಲ. ಅಲ್ಲಿ ಹೇಳಿದಕ್ಕ ಉಕ್ತ ಫಲ ಏನಿದೆ ಅದನ್ನು ಪಡೆಯಬೇಕು, ಉದ್ಧಾರ ಆಗಬೇಕು ಅಂತ ಅಪೇಕ್ಷೆ ಇದ್ರೆ ಅವನು ಹರಿಭಕ್ತನಾಗಬೇಕು, ಗುರುಭಕ್ತನಾಗಬೇಕು, ಶಬದವಾಗಿ ಸಂಪನ್ನನಾಗಿರಬೇಕು, ಅಂಥವನಿಗೆ ಮಾತ್ರ ಅದು ಫಲವಾಗಿ ಅದನ್ನು ತೋರಿಸಿದ್ದಾರೆ. ಆದ್ದರಿಂದ ಈ ಥರದ ಹರಿಗುರು ವಂದನಾತ್ಮಕವಾದ ಮಂಗಲಾನುಷ್ಠಾನವನ್ನು ಮಾಡಿ ಆಮೇಲೆ ಅವನು ಪ್ರವೇಶವನ್ನು ಮಾಡಿಸ್ತಾ ಇದ್ದಾರೆ. ಹರಿವಂಶ ಅಂದ್ರೆ ಏನದು, ಮಹಾಭಾರತ ಕಿಲುಭ. ಮಹಾಭಾರತ ಅಂದ್ರೆ ಏನದು, ಒಂದು ಲಕ್ಷ ಗ್ರಂಥ ಮನುಷ್ಯ ಮಾನಕ್ಕೆ. ದೇವತಾಲೋಕ, ಪಿತೃಲೋಕ, ಗಂಧರ್ವಾದ ಲೋಕಗಳಿಗೆಲ್ಲ ಹಂಚುವಂತೆಲ್ಲ ಒಟ್ಟಿಗೆ ತಗೊಂಡ್ರೆ 60 ಲಕ್ಷ ಗ್ರಂಥ. ನಿಮ್ಗೆ ಸಾಕು ಅಂತ ಹೇಳಿ ಅಷ್ಟು ಇಷ್ಟು ಬಿಟ್ಟು ಬೇರೆ ಬೇರೆ ಲೋಕದಲ್ಲಿ ಬೇರೆ ಬೇರೆಯವರು ಪ್ರವಚನ ಮಾಡಿದ್ರು, ವೈಶಂಪಾಯಿಂದ ಇಲ್ಲಿ ಹರಿದು ಬಂತು. ಇಂಥ ಅದ್ಭುತ ಗ್ರಂಥವನ್ನು ಅವ್ರು ಬರೀಬೇಕಾದ್ರೆ ಎಷ್ಟು ದಿವಸ ತಗೊಂಡ್ರೆ ಏನೋ ಹೀಗೆಲ್ಲ ಪ್ರಶ್ನೆ ಬರ್ತದೆ. ಒಬ್ಬರು ಬರೀ ಹೊತ್ತಿಗೆ ಹಾಗೆ ಬರದೇ ಬರೀತಾನೆ, ಮತ್ತೆ ಸರಿಯಾಗಿಲ್ಲ ಅಂತಾನೆ, ಪೇಪರ್ ಹರಿದು ಹಾಕ್ತಾನೆ, ಮತ್ತೊಂದು ತಗೊಳ್ತಾನೆ, ಮತ್ತೊಂದು ಬರೀತಾನೆ, ಹಿಂಗೆ ಏನಾದರೂ ಎಷ್ಟು ಪರಿಶ್ರಮ ಪಡ್ತಾರೆ, ಎಷ್ಟು ಅದಕ್ಕೋಸ್ಕರ ತಲೆ ಉಪಯೋಗಿಸಿದ್ರು ಹಿಂಗೆಲ್ಲ. ಈಗ ಆಧುನಿಕರು ಹಂಗೆ ಹೇಳ್ತಾರಲ್ಲ, ಮೊದಲು ಇಷ್ಟಿತ್ತು ಆಮೇಲೆ ಬಹಳ ವಿಚಾರ ಮಾಡಿ ಇಷ್ಟು ದೊಡ್ಡದು ಗ್ರಂಥ ಬರೆದು. ಹಂಗೆಲ್ಲ ಏನೇನೂ ಅಲ್ಲ, ಬೇರೆ ವ್ಯಾಸರು ಮಹಾಭಾರತ ನಿರ್ಮಾಣ ಮಾಡಿದ್ದು ಹೇಗೆ, ದೈವಾಯನೋಷ್ಠಪುಟ ನಿಸೃತಮ ಪ್ರಮೇಯಂ ಪುಣ್ಯಂ ಪವಿತ್ರ ಮತ ಪಾಪಹರಂ ಶಿವಂಚ ಯೋ ಭಾರತಂ ಸಮಧಿಗಚ್ಛತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರ ಜಲೈರಭಿಷೇಚನೇನ. ಮಹಾಭಾರತ ಗ್ರಂಥ ಹೇಗೆ ಹುಟ್ಟಿದೆ, ದ್ವೈಪಾಯನ ಓಷ್ಠಪುಟ ನಿಸೃತಂ. ದ್ವೈಪಾಯನ ಒಂದು ಕೃಷ್ಣದ್ವೈಪಾಯನ ವೇದವ್ಯಾಸದೇವರು ಅವರು ತಮ್ಮ ಓಷ್ಠಪುಟ ತುಟಿಯನ್ನು ಹಿಂಗೆ ಅಳಗಾಡಿಸಿದ್ರೆ ಅಷ್ಟೇ ಒಂದು ಹೊರ ಗ್ರಂಥ ಹೊರಗಿದ್ದು ಹೋದದು. ಅಂಥ ಗ್ರಂಥ ಅಷ್ಟು ಅನಾಯಾಸವಾಗಿ ನಿರಾಯಾಸವಾಗಿ ಸ್ವಾಮಿ ತನ್ನ ಜ್ಞಾನಶಕ್ತಿಯಲ್ಲಿ ಲೇಷ 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 ಅದನ್ನು ಅಳವಡಿಸಿದ್ದಕ್ಕೆ ಒಂದು ದೊಡ್ಡ ಗ್ರಂಥ. ದ್ವೈಪಾಯನೋಷ್ಠಪುಟ ನಿಸೃತಂ ಅಪ್ರಮೇಯಹೂ. ಪ್ರಮೇಯ ಅಂದ್ರೆ ನಮ್ಮ ಬುದ್ಧಿಗೆ ಸಿಗತಕ್ಕಂಥದ್ದು ಪ್ರಮೇಯ ಅಂತ. ಅಪ್ರಮೇಯ ಅಂದ್ರೆ ನಮ್ಮ ಬುದ್ಧಿಗೆಲ್ಲ ಮೀರಿತ್ತದು, ಅಲ್ಲಿ ಎಷ್ಟಿದೆ ಎಂಬುದನ್ನು ತಿಳ್ಕೊಳ್ಳಿಕ್ಕೆ ಯಾರಿಗೂ ಶಕ್ತಿ ಇಲ್ಲ. ಅಷ್ಟ ಅರ್ಥವನ್ನು ತುಂಬಿಟ್ಟಿದ್ದಾರೆ ಅದರೊಳಗೆ. ಇದು ಮಹಾಭಾರತ ಹೆಗ್ಗಳಿಕೆ.
ಪುಣ್ಯಂ ಪವಿತ್ರಂ ಅಥ ಪಾಪಹರಂ ಶಿವಂಚ. ಪುಣ್ಯಂ ಪುಣ್ಯಪ್ರದವಾಗಿದೆ, ಮತ್ತೆ ಪಾಪಹರಂ ನಮ್ಮ ಸಕಲ ಪಾಪ ವಿಶೇಷಗಳನ್ನು ಪರಿಹಾರ ಮಾಡತಕ್ಕ ಸಮರ್ಥ ಗ್ರಂಥ ಶಿವಂ, ಮೋಕ್ಷಾದಿ ಪುರುಷಾರ್ಥಪ್ರದವಾದ ಅಂಥ ಗ್ರಂಥ ಇದು. ಅಂದ್ರೆ ದೊಡ್ಡವರ ವಾಕ್ಯ ಅದು ನಮ್ಗೆ ಹೆಂಗ್ ಪಾಪ ಪರಿಹಾರಕ, ಅವರ ವಾಕ್ಯ ಕಿವಿಯಲ್ಲಿ ಹೋದಾಗ ಪಾಪದ ನಾಶ ಅಂತ. ಪಾಪ ಅಂದ್ರೆ ಏನು, ನಾಶ ಅಂದ್ರೆ ಏನು, ವಾಕ್ಯ ಅಂದ್ರೆ ಇದು ವಿಚಾರ ಮಾಡಿ. ಪಾಪ ಶಬ್ದಾರ್ಥ ಬೇರೇನು ಅಲ್ಲ, ಪಾಪ ಅಂದ್ರೆ ಪಾಪ ಶಬ್ದದ ವಾಕ್ಯ ಮುಖ್ಯ ಕಲಿ. ಅವನ ಆಕ್ರಮಣ ನಮ್ಮ ಮೇಲೆ ಏನಾಗಿದೆ ಅದೇ ಪಾಪ. ನಾವು ಬುದ್ಧಿ ಆಗಿರ್ತಕ್ಕ ಆಕ್ರಮಣ ಯಾವುದು, ಅಜ್ಞಾನ, ಅನಿತಾ ಜ್ಞಾನ, ಸಂಶಯ, ಕಾಮಕ್ರೋಧಾದಿಗಳು, ಇದೇ ಬುದ್ಧಿ ಮೇಲೆ ಆಗಿರ್ತಕ್ಕ ಆಕ್ರಮಣ. ಮೊದಲು ಎಲ್ಲರೂ ಇದ್ದೇ ಇರ್ತದೆ, ಏನಾದ್ರು ಕೇಳಿದ್ರೆ ಏನಾದ್ರು ವಿಷಯ ಪಡ್ಕೊಂಡು ಗೊತ್ತಿಲ್ಲ, ಅಜ್ಞಾನ. ಪರಮಾತ್ಮ ಅಂದ್ರೆ ಏನು ಗೊತ್ತಿದನೋ ಇಲ್ಲ ಸ್ವಾಮಿ, ಏಷಾತ ಅರ್ಥ ಮಾಡ್ಕೊಂಡಿಯಾ ಇಲ್ಲ. ಅಜ್ಞಾನನೇ ಪೂರ್ಣ ಅದೇನೆ ಸಮುದ್ರಾಯಮಾನ ಅಜ್ಞಾನ. ಏನಾದ್ರು ಚೂರು ಅರ್ಥ ಮಾಡ್ಕೊಳ್ಳಿ ತಲೆ ಹಾಕಿದ ಸಂಶಯ, ಅದನ್ನು ಪ್ರಯತ್ನ ಪರಿಹಾರ ಮಾಡಿಕೊಡ್ತಿ ಇನ್ನೂ ಪ್ರಯತ್ನವನ್ನು ಮಾಡ್ದ ಅನಿತಾ ಜ್ಞಾನ. ಅವರೊಂದು ಹೇಳಿರುವ ಇವರೊಂದು ಹೇಳಿರುವ ಮತ ಮತಾಚಾರ ಒಂದು ಹೇಳಿ ಇವರು ಮತಾಚಾರ ಅದೇ ಹರಿಕಾಂತ ಬಿಡುತ್ತೆ ಅಲ್ಲಿ ತಲೆ ಹಾಕೊಂಡು ಹೋಗೋಣ. ಕ್ರಿಶ್ಚಿಯನ್ ಹೇಳಿದ್ದ ಅದೇ ಸರಿ ಅನ್ನೋಣ, ಮಹಮ್ಮದ್ ಹೇಳ್ತಾ ಅದೇ ಸರಿ ಅನ್ನೋಣ, ಶಾಂಕರ್ ಹೇಳ್ತಾ ಅದಕ್ಕೆ ಸರಿ ಅನ್ನೋಣ, ರಾಮಕೃಷ್ಣ ಹಾಗೆ ಅಲ್ಲೂ ಚೆನ್ನಾಗಿ ಹೇಳ್ತಾರೆ ಉಪನ್ಯಾಸ ಬಹಳ ಚೆನ್ನಾಗಿರುತ್ತೆ ಅದಕ್ಕೆ ತಲೆ ಹಾಕೋಣ. ಸಾಯಿಬಾಬಾ ಬಂದ ಅದೇ ಸರಿ ಅನ್ನಿತಾ ಜ್ಞಾನವೇ ಅಲ್ಲ ಮುಗಿದು. ಇದೇನು ನನ್ನ ಮನಸ್ಸಿಗೆ ಸುತ್ತಕೊಳ್ತಾ ಇರ್ತದೆ, ಇದೆಲ್ಲ ಕಲಿ ವ್ಯಾಪಾರ, ಇದನ್ನು ಓಡಿಸೋದು ಹೆಂಗೆ? ಹೊರಗಿನ ಶತ್ರುವನ್ನೇನೋ ನೀವು ಕತ್ತರಿ ಕತ್ತರಿ ಅದನ್ನು ಹಿಡಿದು ಕತ್ತರಿಸಿ ಹೋಗ್ಬೋದು, ಈ ಒಳಗಿನ ಶತ್ರು ಕತ್ತರಿಸೋದು ಹೆಂಗೆ? ಅದಕ್ಕಿನ್ಯಾವ ಶಸ್ತ್ರದಿಂದ ಹೋಗೋದಲ್ಲ, ಶಾಸ್ತ್ರಶಸ್ತ್ರ. ವೇದವ್ಯಾಸದೇವರು ಅದಕ್ಕೆ ತಮ್ಮ ವಾಕ್ಯವನ್ನು ನಿರ್ಮಾಣ ಮಾಡಿಟ್ಟರು, ಬೇರೆಯವರು ಕೊಡಲಿಲ್ಲ ಆ ಜವಾಬ್ದಾರಿ. ತಾವು ತನ್ನ ಶಾಸ್ತ್ರ ಎಂಬತಕ್ಕ ಶಸ್ತ್ರವನ್ನು ನಿರ್ಮಾಣ ಮಾಡಿ ಅದು ಕಿವಿ ದ್ವಾರ ಉದ್ದೇಶ ಗುರುಗಳ ದ್ವಾರ ಅದು ಕಿವಿಯೊಳಗೆ ಹೋಗಬೇಕು. ಹೋಗಿ ಆ ಮನಸ್ಸಿಗೆ ಆವರಣವನ್ನು ಮಾಡಿರ್ತಕ್ಕ ಕಲಿ ಏನು ಅಜ್ಞಾನ ಅನಿತಾಜ್ಞಾನಿ ಪಾಪ ರೂಪನಾಗಿದ್ದಾನೆ ಅವನ್ನ ಓಡಿಸ್ತು. ಅದು ಶಾಸ್ತ್ರಶಸ್ತ್ರದಿಂದ ಮಾತ್ರ ಹೋಗತಕ್ಕದ್ದು ಅಪ್ಪ, ಇನ್ಯಾರ್ಯಾವುದರಿಂದ ಆಗೋದಿಲ್ಲ. ಅದಕ್ಕೆ ವೇದವ್ಯಾಸ ದೇವರು ಏನು ಮಾಡಿಬಿಟ್ರೆ ಅದನ್ನ, ಪುಣ್ಯಂ ಪವಿತ್ರ ಮಥ ಪಾಪಹರಂ ಶಿವಂಚ. ಇದೇ ಪಾಪ, ಅದು ಮಾನದಿಂದ ಇಟ್ಕೊಂಡು ಏನೇ ಮಾಡ್ತೀವಿ ಎಲ್ಲೋ ಪಾಪಗಳೇ. ನಾವೆಲ್ಲ ಏನು ಮಾಡಿಲ್ಲ, ಚೆನ್ನಾಗಿ ತಿಳಿದುಕೊಂಡು ಏನೇನು ಎಲ್ಲ ಅಜ್ಞಾನ ಅನಿತಾಜ್ಞಾನ ಪೂರ್ವಕವಾಗಿ ಏನೇನು ಮಾಡ್ತೀವೋ ಅದೆಲ್ಲ ಪಾಪನೇ. ಅದೆಲ್ಲ ಅವನು ಮಾಡಿ ಕತ್ತ ಸ್ನಾನ ಸಂಧ್ಯಾ ವಂದನಾರಿಗೋಪಿ ಬಂಧನ ಹೇತು ಸ್ಯಾ, ಬಂಧನ ಹೇತುಮೇವ ಭವತಿ ಅಲ್ಲಿಂದ. ಅದಾತಲ್ಲ ಅಜ್ಞಾನ ನಿಧಾಜ್ಞಾನ ಅನ್ನು ತುಂಬಿಕೊಂಡು ನೀವು ಸ್ನಾನ ಸಂಧ್ಯಾ ವಂದನೆ ಮಾಡಿದ್ರು, ಪ್ರದಕ್ಷಿಣ ನಮಸ್ಕಾರ ಹಾಕಿದ್ರು, ಏನು ಮಾಡಿದ್ರು ಅದು ಪಾಪಕ್ಕೆ ಪ್ರೇರಿತ. ನೋಡಿ ಎಷ್ಟಿದೆ ಅವರು ಜ್ಞಾನದ ಮಹತ್ವ. ನಾವು ಆ ಜ್ಞಾನವನ್ನು ನಾವು ಒಂದು ಸ್ವಲ್ಪ ಆದರೂ ಸರಿಯಾದ ಜ್ಞಾನ ಇಟ್ಟುಕೊಳ್ತೇನೆ ಈ ಥರದಿಂದ ಮಾಡಿದ ಮೇಲೆ ನೋಡೋರಿಗೆ ಏನು ಪ್ರದಕ್ಷಿಣೆ ಹಾಕ್ತಾರೆ, ನಮಸ್ಕಾರ ಹಾಕ್ತಾರೆ, ಏಷಂಡ ಸ್ತೋತ್ರ ಆಯ್ತು, ಏನು ಒಳಗಿದ್ದೀನಿ ಎಲ್ಲ ಅಜ್ಞಾನಿದೆ. ವಿಷಪೂರಿತವಾಗಿ ಇದ್ದಂಥ ಪಾತ್ರೆಗಳಿಗೆ ಎಷ್ಟು ನೀರು ಬಂದು ಅದು ವಿಷಮೇ ಹೇಗಾಗ್ತದೆ ನಿಮಗೆ? ಅದನ್ನು ಪಾಪ ಪರಿಹಾರ ಆಗ್ತಾರೆ. ಶಾಸ್ತ್ರವನ್ನು ಕಿವಿಯಲ್ಲಿ ಶ್ರವಣ ಮಾಡಬೇಕು, ಆ ಶಾಸ್ತ್ರಶಾಸ್ತ್ರದಿಂದ ಅವನು ಹೋಗ್ಬೇಕು. ಅವನು ಮಹಾದುರಾಭಿಮಾನಿ ಅವ ಕಲಿ, ಅವನು ಈ ಶಾಸ್ತ್ರಗಳಲ್ಲಿ ಬೈತಾರಲ್ಲ ಅವನ ಬೈದುಕೊಳ್ಳ ನೋಡ್ಕೊಡ್ತೀನಿ ನಾನು ಎದ್ದು ಹೋಗ್ಬಿಟ್ಟ ಎದ್ದು ಹೋದ ನೀವು ಪವಿತ್ರ ಪವಿತ್ರಂ ಪುಣ್ಯಂ ಪವಿತ್ರ ಮಥ ಪಾಪಹರಂ ಶಿವಂಚ ಯೋ ಭಾರತಂ ಸಮಧಿ ಗಚ್ಚತಿ ವಾಚ್ಯಮಾನಂ. ಅದಕ್ಕೆ ವ್ಯವಸ್ಥೆ ಮಾಡಿದ್ದೆ ಮಹಾಭಾರತ ಶ್ರವಣವನ್ನು ಮಾಡ್ರಿ. ಮಹಾಭಾರತ ಏನು ಯಾಕೆ ಸ್ವಂತ ವಾಕ್ಯ ಅಲ್ಲಿಟ್ಟು ವೇದಗಳು ಸಮರ್ಥ ಅಲ್ಲ, ವೇದಗಳನ್ನೇ ಕೇಳೋ ಮಾತ್ರ ಪಾಪ ಪರಿಹಾರ ಆಗೋದಿಲ್ಲ. ಅದಾದಲ್ಲ ವೇದ ಗಮ್ಯನಾಗಿರ್ತಕ್ಕ ಪರಮಾತ್ಮ ತನ್ನ ವಾಕ್ಯ ಅಲ್ಲಿಟ್ಟ ಮಹಾಭಾರತ ವಾಕ್ಯ ಸಮೇತ ಅರ್ಥಾನುಸಂಧಾನ ಕೊಡು, ಆಗ ಮಾತ್ರ ನಿಮಗದು ಪಾಪ ಪರಿಹಾರ ಆಗ್ತದೆ. ಅದಕ್ಕೆ ಯೋ ಭಾರತಂ ಸಮಧಿ ಗಚ್ಚತಿ ವಾಚ್ಯಮಾನಂ. ಇಂತಹ ಮಹಾಭಾರತ ಗ್ರಂಥ ದೊಡ್ಡ ಅಧಿಕಾರಿಗಳಿಂದ ಸರಿಯಾದ ಕ್ರಮದಲ್ಲಿ ಅದು ವಾಚ್ಯಮಾನ ಆಗಿತ್ತು, ಹೇಳಲ್ಪಡ್ತಿತ್ತು, ಅನುವಾದ ಮಾಡ್ತಿತ್ತು ಶ್ಲೋಕಗಳನ್ನ. ಅಂಥದ್ದೆಲ್ಲರ ಸಿಕ್ಕರೆ ಮಧುಹೂಪು ಕೇಳಿ ಎಲ್ಲ ನಡೆದು ಓಡಬಲ್ಲ ಎಲ್ಲ ಕಾರ್ಯ ಮೊದಲು ಬಿಡಿ ಅದು ಬದಿಗೆ ಒತ್ತಿ ಕೇಳಿದೆ ಅದು
ಕೋಟಿಂ ತತ್ವಾ ಹರಿಂ ಭಜೆ ಅದನ್ನ ಶತಂ ವಿಹಾಯ ಭೋಕ್ತವ್ಯಂ ಸಹಸ್ರಂ ಸ್ನಾನಮಾಚರೇತ್ ಅದನ್ನ ಶತಂ ವಿಹಾಯ ಭೋಕ್ತವ್ಯಂ ನೂರಾರು ಕೆಲಸ ಕಾರ್ಯಗಳಲ್ಲಿ ಮೊದಲು ಅವೆಲ್ಲ ಬರೀ ಒತ್ತಿ ಮೊದಲು ಸರಿಯಾಗಿ ಭಗವಾನ್ ಭೋಕ್ತವ್ಯ ಅಂದ್ರೆ ಬಡ 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 ತಪ್ಪೇ ಯಾರ ತಿಂದ ಹಾಕ್ಬಿಡೋದು ಅಂತ ಅರ್ಥ ಅಲ್ಲ ಎಲ್ಲಾ ಕಾರ್ಯಗಳು ಬರೀ ಒತ್ತಿ ಮೊದಲು ಭಗವಂತ ನೈವೇದ್ಯವನ್ನು ಮಾಡಿ ಮಾಡಿ ಮೊದಲು ಅದನ್ನ ವಿಷ್ಣು ಬರೀ ಹೆಣ್ಣು ಏನು ಯಾಕೋ ಅದನ್ನು ಮಾಡಿಬಿಡ್ರಿ ಮೊದಲು ಭೋಜನ ಮಾಡಿ ಎಲ್ಲ ಭೋಜನ ಮಾಡಬೇಕು ಅಂತಂದ್ರೆ ಅದಕ್ಕೆ ಹುಡುಗೇ ಆಗಿರುತ್ತ ಸಹಸ್ರಂ ಸ್ನಾನಮಾಚರೆ ಮತ್ತೆ ಸ್ನಾನ ಮಾಡಲೇ ನಡೆಸೋದು ಅದರ ಸಾವಿರ ಕಾರ್ಯ ಬರೀ ಒತ್ತಿ ಸ್ನಾನ ಮಾಡಬಹುದು ಆಮೇಲೆ ಲಕ್ಷಣ ವಿಹಾಯ ದಾತವ್ಯಂ ಸ್ನಾನಕ್ಕೆ ಅಂತ ಹೋದಾಗ ಯಾರೋ ಸರಿಯಾದ ಅಧಿಕಾರಿಗಳು ಅವರು ಬಂದಿದ್ದರಪ್ಪ ದಾನಕ್ಕೆ ಅರ್ಹರಾಗಿರ್ತಕ್ಕವರು ಬಂದಾಗ ಸ್ನಾನ ಅನುಕೂಲ ಬೇಡ ಅದನ್ನು ಬರೆಯುವುದು ಮತ್ತೆ ದಾನ ಮಾಡ್ಕೊಂಡು ದಾನ ಕಷ್ಟ ಮಹತ್ವ ಇದೆ ಸತ್ಪಾತ್ರ ಬಂದಾಗ ಸದ್ರವ್ಯ ಇದ್ದಾಗ ಸದ್ಬುದ್ಧಿ ಇದ್ದಾಗ ಮೊದಲು ದಾನ ಮಾಡ್ಕೊಂಡ್ಬಿಡು ಒಂದು ನಿಮಿಷ ಬದಲಾವಣೆ ಹೋಗುತ್ತೆ ಬುದ್ಧಿ ಸುಡಗಾಣ ಬುದ್ಧಿ ಏನು ಸಾಮಾನ್ಯ ಅಲ್ಲ ಮಠಕ್ಕೆ ಹೋಗೋ ತನಕ 10 ರೂಪಾಯಿ ಹಾಕೋಣ ಅಂತ ಹೋಗಿದ್ರೆ 500 ರೂಪಾಯಿ 10 ಸೇರ್ಕೊಂಡು ಹೊರಟ ಬಂದಿರ್ತ ಹೋದಾಗ ಒಂದು ಆಗುತ್ತೆ ಹಿಂಗೆ ಇದ್ದಾಗದ್ದು ಯಾವುದನ್ನು ಒಂದು ದಾನ ಮಾಡ್ಕೊಂಡ್ರದನ್ನ ಇದೆಲ್ಲ ಇದ್ರು ಕೋಟಿ ತತ್ವಾಹರಿಂ ಭಜೇತ ಕೋಟಿ ಕಾರ್ಯ ಕಾರಣ ಬಂತು ಮತ್ತು ಭಗವತ್ ಕಥಾ ಎಲ್ಲಿ ಅನುವಾದ ಆಗ್ತದೆ ಕೇಳ ಅಷ್ಟು ಮಾತ್ರ ಭಗವತ್ ಕಥಾ ಶ್ರವಣಕ್ಕೆ ಅಂದ ಮೇಲೆ ಮಹಾಭಾರತವನ್ನ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯ ಮಾನೋ ಉತ್ಕೃಷ್ಟ ರೀತಿಯಿಂದ ಅನುವಾದವನ್ನು ಮಾಡ್ತಾ ಇದ್ದಂಥ ಮಹಾಭಾರತದ ಭಾಗವನ್ನ ಮರಳು ಬಂದು ಕೇಳಿ ಅದನ್ನ ಸಮಧಿಗ ಅನ್ನೋ ಅರ್ಥ ಏನ್ ಫಲ ಬರ್ತದೆ ಕಿಂತಸ್ಯ ಪುಷ್ಕರ ಜಲೈಹಿ ಅಭಿಷೇಕನೇನ ಅವನ ಪುಷ್ಕರ ಜಲೈ ಅಭಿಷೇಕನೇನ ಕಿಂ ಪುಷ್ಕರಾದ್ಯಾಂತೀರ್ಥಾನೆ ಗಂಗಾದ್ಯಾ ಸರಿತಸ್ತಥಾ ತೀರ್ಥಕ್ಷೇತ್ರದಲ್ಲಿ ಅತ್ಯಂತ ಶ್ರೇಷ್ಠವಾದವರು ಅದೆಲ್ಲ ಎಲ್ಲ ಕೋಟಿ ಕೋಟಿ ದೂ ಸಾವಿರಾರು ಕೈ ದೂರದಲ್ಲಾಗಿದ್ದು ಸ್ಮರಣ ಮಾಡಿ ಸಾಕು ನಮ್ಮನ್ನು ಉದ್ಧಾರ ಮಾಡತಕ್ಕ ತೀರ್ಥಕ್ಷೇತ್ರಗಳೆಲ್ಲ ಅಲ್ಲಿ ಹೋಗಿ ನಲ್ಲೇ ಹೋಗಿ ಸ್ನಾನ ಮಾಡಿದ್ರೆ ಮಹಾಪುಣ್ಯ ಅಂತ ತಿಳ್ಕೊಂಡು ನೀವು ಬೇಕಾದಷ್ಟು ವ್ಯವಸ್ಥೆ ಮಾಡಿಕೊಂಡು ಅದನ್ನು ಮುಳುಗ ಹಾಕಿದ್ರು ಸಹಿತ ಇಷ್ಟು ಪುಣ್ಯ ನಿಮಗೇನು ಬರೋದಿಲ್ಲ ಮಹಾಭಾರತದ ಅನುವಾದ ನಡೀತಾ ಇದ್ದಾಗ ಅದನ್ನು ಕಿವಿ ತುಂಬ ನೀವು ಕೇಳಿದಾಗ ಏನು ಪುಣ್ಯ ಬರ್ತದೋ ಅಷ್ಟು ಪುಣ್ಯ ರಾಶಿ ನೀವು ಪುಷ್ಕರ ಕ್ಷೇತ್ರಕ್ಕೆ ಹೋಗಿ ಪುಷ್ಕರಾದಿ ಕ್ಷೇತ್ರಕ್ಕೆ ಹೋಗಿ ನಿಮಗೆ ಸ್ನಾನಾನುಷ್ಠಾನ ಮಾಡಬಾರ್ದು ಬರೋದಿಲ್ಲ ಆದ್ದರಿಂದ ಮರುಳಿ ನಿರ್ಮಿತಾ ಇದ್ದಲ್ಲಿ ಅದನ್ನು ಕೇಳಿರಿ ಇನ್ನೂ ಅರ್ಥ ಮಾಡಿದೆ ಅದಕ್ಕೆ ಕೆಂ ತಸ್ಯ ಪುಷ್ಕರ ಜಲೈಹಿ ಅಭಿಷೇಚನೆ ನ ಪುಷ್ಕರ ಜಲೈಹಿ ಅಭಿಷೇಚನೆ ಕೃತೇಪಿ ಅಭಿಷೇಚನೆ ಸತ್ಯಪಿ ನ ಅವನಿಗೇನು ಅಲ್ಲಿ ಫಲ ಬರೋದಿಲ್ಲ ಯಾಕಿಲ್ಲ ಅಂತಂದ್ರೆ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನ ಗೊತ್ತಾಗುತ್ತಲ್ಲ ಮಹಾಭಾರತವನ್ನು ಉತ್ಕೃಷ್ಟ ಅಧಿಕಾರಿಗಳು ಅನುವಾದವನ್ನು ಮಾಡ್ತಾ ಇದ್ದಾಗ ಅದನ್ನು ಕೇಳ್ತಕ್ಕ ಭಾಗ್ಯ ಸಂಪತ್ತು ಅವನ ಹತ್ರ ಹೊರಗೆ ಬಂದಾಗ ನಾ ಏನ್ ಮಾಡೋದು ಟಿಕೆಟ್ ಮಾಡಿಸ್ಬಿಟ್ಟಿವಿ ಅಲ್ಲಿಗೆ ಈಗ ನಮ್ಮ ನಾಳೆನೇ ಹೋಗೋದಿದೆ ಅದಕ್ಕೆ ಅದನ್ನ ಕೇಳಬೇಕು ಅಂತಿತ್ತು ದೇವಾಲಯ ಹೊರಟು ಹೋಗ್ತೀವಿ ಅಂತ ಹೇಳಿದ ತಿರಸ್ಕಾರವನ್ನು ಮಾಡಿ ಅವನಿಗೆ ತೀರ್ಥಯಾತ್ರೆಗೆ ತಾವು ಹೊರಟ ಅಂತಂದ್ರೆ ಅವನ ಪಾಲಿಗೆ ಆ ತೀರ್ಥಕ್ಷೇತ್ರಗಳಲ್ಲಿ ಯಾವ ದೇವತೆಗಳು ಅವನಿಗೆ ಇರೋದಿಲ್ಲ ಅವನ ಪಾಲಿಗಳು ಅಲ್ಲೋ ನಿನ್ನ ಮನೆ ಹತ್ರ ಇದ್ದ ಅಲ್ಲಿಗೆ ನಾವು ಬಂದೀವಿ ಮಹಾಭಾರತ ಎಲ್ಲಿ ನಡೀತಾ ಇತ್ತು ತತ್ರೇ ಗಂಗಾ ಯಮುನಾ ಸರಸ್ವತಿ ಯತ್ರಾಚ್ಯುತೋದಾರ ಕಥಾ ಪ್ರಸಂಗ ಅಲ್ಲೇ ನಾವೆಲ್ಲ ಬಂದು ನೆಲೆಸಿದ್ದಾಗ ಅದರ ಕಾರಣ ಒಟ್ಟು ಇಲ್ಲಿ ಬಂದೇ ಅಲ್ಲ ಏನಿದೆ ಹೋಗ್ತೀನಿ ನನಗೆ ದರ್ಶನ ಕೊಡೋದಿಲ್ಲ ಅಂತೇಳಿ ಅವ್ರ ಪಾಲಿ ಎಲ್ಲ ಬರೀ ನೀರಾಗಿ ಹೋಗ್ತಾರೆ ಅವರೆಲ್ಲ ಏನು ಅನುಗ್ರಹ ಸಿಗೋದಿಲ್ಲ ಅಷ್ಟು ಮಹತ್ವ ಇದೆ ಮಹಾಭಾರತ ಗ್ರಂಥಕ್ಕೆ ಅಷ್ಟು ಮಹತ್ವ ಇದೆ ಸತ್ಶಾಸ್ತ್ರದ ಪಾಠ ಪ್ರವಚನಕ್ಕೆ ಯಾಕಂದ್ರೆ ಮತ್ತೆ ಮಾಯಾಹಿ ಪುಷ್ಕರ ಮಹೀಮ್ ಅಥವಾ ಪ್ರಯಾಗಂ ಅಥವಾ ನಮ್ಮ ಶ್ರೀಪಾದರಾಗ ಏನು ವರ್ಣನೆ ಮಾಡಿದಾಗ ಕಾಶಿ ಕೇದಾರ ಮಾಯಾ ಎರಡು ದೊಡ್ಡ ಮಾತನಾಡಿದ್ದಾರೆ ದಾಸರಾಜರು ಎಲ್ಲಾ ತೀರ್ಥಕ್ಷೇತ್ರಕ್ಕೆ ಹೋಗಿ ಯಾಕೆ ಹೋಗ್ತದೋ ಅಲ್ಲಿಗೆಲ್ಲ ಅಲ್ಲಿ ಏನೇನು ನೀವು ಹೋಗಿ ಸಾಧನವನ್ನು ಮಾಡಿ ಲಗಾಟ ಹೊಡೆದು ಪುಣ್ಯ ಸಂಪಾದನೆ ಮಾಡ್ತಿರೋ ಅದಕ್ಕೂ ಸಹಸ್ರ ಮಟ್ಟವಿದಾಗಿರ್ತೀವಿ ಪುಣ್ಯ ನಿಮಗೆ ಶ್ರೀಪಾದರಾದ್ರೆ ಇದ್ದಲ್ಲಿ ಬರ್ತದೆ ಅನ್ಬಿಟ್ಟು ಕಾರಣ ಅಷ್ಟು ಆ ತಪೋ ನಿಧಿಗಳು ಅಷ್ಟು ತಪಾಂದ ಯಾವುದು ಏನು ಶಾಸ್ತ್ರ ಪಾಠ ಪ್ರವಚನ ಸಿದ್ಧ ಪುರುಷ ಜ್ಞಾನಿಗಳಿದ್ದಲ್ಲೆಲ್ಲ ಬಂದು ಹೋಗ್ತದೆ ಅಷ್ಟು ಮಹತ್ವ ಇದೆ ಜ್ಞಾನ ಸಂಪತ್ತಿ ಅಂದ್ರೆ ಅದನ್ನು ಕೊಡತಕ್ಕ ಮಹಾಭಾರತ ಅನುವಾದ ಆಗ್ತಾ ಇದ್ದಾಗ ಅದನ್ನು ತಿರಸ್ಕಾರವನ್ನು ಮಾಡಿ ಹೊರಟ ಅಂತಂದ್ರೆ ಅವನು ಯಾವ ತೀರ್ಥಕ್ಷೇತ್ರಗಳು ಅವನು ಉದ್ಧಾರ ಮಾಡೋದಿಲ್ಲ ಮತ್ತೆ ತೀರ್ಥಕ್ಷೇತ್ರಗಳು ಹೋಗ್ಬೋದು ಹೋಗ್ಬೇಕು ಅವಶ್ಯ ತೀರ್ಥಕ್ಷೇತ್ರ ಸಂಚರಣೆ ಮಾಡಬೇಕು ಯಾವಾಗ ಯಾರು ಅಂತ ಹೇಳೋದಿಲ್ಲಪ್ಪ, ಸ್ವಚ್ಛಾಂತ ಹೇಳೋದಿಲ್ಲ. ಏನ್ ಮಾಡೋದು, ಅದು ಏನ್ ದೊಡ್ಡ ದುರದೃಷ್ಟ, ಪ್ರಾರಬ್ಧ ಕರ್ಮ. ಆ ಪುಣ್ಯ ನಾವು ಸಂಪಾದನೆ ಮಾಡಿರಲ್ಲ, ಆ ಪುಣ್ಯ ಹೆಂಗೆ ನಮ್ಗೆ ಒದಗಿಯಿತು ಅಂತ ಅಪೇಕ್ಷೆ ಬಂದರೆ ಅಂಥವ್ ತೀರ್ಥಕ್ಷೇತ್ರ ಯಾಕೆ ಹೋಗಿ ಅಲ್ಲಿ ಹೋಗಿ ಅವರೆಲ್ಲ ದೇವತೆಗಳ ಅನುಗ್ರಹವನ್ನು ಪಡೆದ್ರೆ, ಆ ದೇವತೆಗಳು ಯಾವ ಅನುಗ್ರಹ ಮಾಡ್ತಾರೆ, ಅವರು ಇವರಿಗೆ ಒಳ್ಳೆ ಪಾಠ ಪ್ರವಚನವನ್ನು ಮಾಡ್ತಕ್ಕ ಸತ್ಕಥಾ ಶ್ರವಣವನ್ನು ಮಾಡ್ತಕ್ಕ ಗುರುಗಳನ್ನು ಒದಗಿಸಿಕೊಡ್ತಾರೆ, ಅದೇ ಅವ್ರು ಮಾಡ್ತಕ್ಕ ಅನುಗ್ರಹ. ಆ ಪುಣ್ಯದಿಂದ ಅಷ್ಟೇ ಲಾಭ. ಮೇಲೆ ತೀರ್ಥಕ್ಷೇತ್ರದಲ್ಲಿ ಹೋಗಿ ಏನೋ ಆಗೋದಾಗೋದಾಗೋದು ಇದೆಲ್ಲ ಮುಗಿದು ಏನೋ ಕಂಡುಬಿಟ್ಟಿದ್ದು, ಏನೇನು ಕಾಣೋದಿಲ್ಲ. ಅವನೇನಾದ್ರು ಸರಿಯಾಗಿ ಅನುಷ್ಠಾನವನ್ನು ಮಾಡ್ದ, ಆ ಪುಣ್ಯ ಇತ್ತು ಅಂತಂದ್ರೆ ಇವರಿಗೆ ಪಾಠ ಪ್ರವಚನ ನಡೆಸ್ಕೊಳ್ತಕ್ಕ ಒಳ್ಳೆ ಗುರುಗಳು ಸಿಗ್ತಾರೆ. ಅಲ್ಲಿಂದ ಹೋಗ್ಬೇಕಲ್ಲ, ಅಶಾಂಬ ಮರಣಾಮುಗ್ಧಿ ಪ್ರಯಾಣ ಮರಣೇನು ಅಲ್ಲಿ ಹೋಗಿ ಸತ್ತು ಬಿಟ್ರೆ ಮೋಕ್ಷ ಅಲ್ಲ. ಅಲ್ಲಿ ಹೋದ್ರೆ ಇಷ್ಟೆಲ್ಲ ಮಾಡ್ಬೇಕು, ಆ ಪುಣ್ಯ ಉಪಕಾರ ಕಾಪ್ಸ ಒಳ್ಳೆ ಸಜ್ಜನ ಸಹವಾಸ ಒದಗಿಸ್ಕೊಡ್ತದೆ, ಸದ್ಗುರುಗಳನ್ನು ಒದಗಿಸ್ಕೊಡ್ತದೆ. ಅಂದ್ರೆ ಅಂಥದ್ದು ಸಿಕ್ಕಾಗ ನಡೆಸ್ತಾ ಇದ್ದಾಗ ಅದನ್ನು ತಿರಸ್ಕಾರ ಮಾಡಿ ಹೋದ್ರೆ ಎಂದು ಅನುಗ್ರಹ ಮಾಡೋದಿಲ್ಲ, ಅದು ಅದರ ಅರ್ಥ. ಆದ್ದರಿಂದ ಕಿಂ ತಸ್ಯ ಪುಷ್ಕರ ಜಲೈರ ವಿಶೇಚನೇನ ಜಯತಿ ಪರಾಶರ ಸೋ ಸತ್ಯವತಿ ಹೃದಯ ನಂದನೋ ವ್ಯಾಸ ಯಶಾಸ್ಯ ಕಮಲ ಕಲಿತಂ ವಾಂಗ್ಮಯ ಮಮತೋ ಜಗತ್ತಿಪತಿ ಜಾಯತಿ ಪರಾಶರ ಸೂನು. ಸುಧಾಚಾರ ಕೊಂಡಾಡ್ತಾ ಇದ್ದ ಪರಾಶರ ಸೂನು ಹುಣ್ಣು ಜಯತಿ ಪರಾಶರ ಪುತ್ರರಾಗಿರ್ತದೆ ವೇದವ್ಯಾಸ್ತಿಯವರು ನಿತ್ಯೋತ್ಕೃಷ್ಟ ನಿತ್ಯೋತ್ಕೃಷ್ಟ ನಿತ್ಯೋತ್ಕೃಷ್ಟರಿದ್ದಾರೆ, ಯಾವಾಗಲೂ ಉತ್ಕೃಷ್ಟರಿದ್ದಾರೆ. ಎಂಥವರವರು ಸತ್ಯವತಿ ಹೃದಯ ನಂದನ ವ್ಯಾಸ, ಸತ್ಯವತಿ ದೇವಿಯರ ಹೃದಯಕ್ಕೆ ನಂದನ ಆನಂದ ಪ್ರದರಾಗಿದ್ದವರು. ಅಂಥ ಅವರ ಹೆಸರೇನು? ವ್ಯಾಸ. ವೇದ ವಿಭಾಗವನ್ನು ಮಾಡಿ ವ್ಯಾಸರು ಅಂತ ಕರೆಸಿಕೊಂಡಂಥ ಏನು ಪರಮಾತ್ಮನ ಅವತಾರ ಇದ್ದಾರೆ, ಅವರು ನಿತ್ಯೋತ್ಕೃಷ್ಟರವರು. ಸತ್ಯವತಿ ಹೃದಯ ನಂದನೋ ವ್ಯಾಸ ಕಾರಣ ಯಸ್ಯಾಸ್ಯ ಕಮಲ ಕಲಿತಂ ವಾಂಗ್ಮಯಮೃತ. ಯಾವ ವೇದವ್ಯಾಸದೇವರ ಮುಖವೆಂಬತಕ್ಕಂಥ ಕಮಲದಿಂದ ನಿಸ್ತೃತವಾಗಿರ್ತಕ್ಕ ಏನು ಮಕರಂದ ಇದೆ, ವಾಂಗ್ಮಯಮೃತಂ ವಾಗ್ರಾಶಿ, ಆ ಮಕರಂದವನ್ನ ಜಗತ್ ಪಿಬತಿ ಅದ್ಯಾವ ಜಗತ್ತದ ಪಾನವನ್ನು ಮಾಡ್ತಾ ಇದ್ದಾರೆ, ಆನಂದವನ್ನು ಪಡ್ತಾ ಇದ್ದಾರೆ. ವಾಂಗ್ಮಯ ಅಮೃತಂ ಜಗತ್ ಪಿಬತಿ ಮೋಕ್ಷಪ್ರದವಾಗಿರ್ತಕ್ಕ ವಾಂಗ್ಮಯ. ಧರ್ಮಸೂತ್ರ ಇವರು ಹೇಳ್ತಕ್ಕ ಮಹಾಭಾರತ ಹದಿನೆಂಟು ಪುರಾಣಗಳು ಮುಂತಾದವುಗಳು ಇವೆಲ್ಲವೂ ಕೂಡ ವೇದವ್ಯಾಸದೇವರ ಮುಖದಿಂದ ನಿಸ್ತೃತವಾಗಿರ್ತಕ್ಕ ಶಾಸ್ತ್ರ ಪ್ರಪಂಚ ಇದೆ. ಅದ್ಯಾವ ಅಂದರಿಂದ ಹಿಡಿದುಕೊಂಡು ಇಂದ್ರ ತನಕ ಆಸ್ವಾದ ಮಾಡ್ತಾನೆ ಇದ್ದಾರೆ, ಮಾಡ್ತಾನೆ ಇದ್ದಾರೆ, ಮಾಡ್ತಾನೆ ಇದ್ದಾರೆ. ಎಷ್ಟು ಮಾಡಲಿ ಇಲ್ಲಿ ಮುಗಿಲಾರದು, ಅಪಾರ ಅರ್ಥವನ್ನು ತುಂಬಿ ತಾವು ಕರೆಯ ತಮಗೆ ಎಷ್ಟು ತಿಳಿದು ಅಷ್ಟು ಆನಂದ ಪಡ್ತಾ ಕೂತಿದ್ದಾರೆ ಎಲ್ಲರೂ ಕೂಡ. ಈ ವ್ಯವಸ್ಥೆಯನ್ನು ಮಾಡಿರ್ತಕ್ಕ ರೂಪ ಅದು ಸಾಮಾನ್ಯ ಅಲ್ಲ, ವೇದವ್ಯಾಸ ರೂಪ ಎಂಬುದಾಗಿ ಪರಾಶರ ಸೂನುಹು ಜಯತಿ ಎಂಬುದಾಗಿ ಈ ಗ್ರಂಥ ನಿರ್ಮಾಪಕರಾಗಿರ್ತಕ್ಕ ಈ ವ್ಯಕ್ತಿಗಳನ್ನು ಯಾಕೆ ಕೊಂಡಾಡಿದ್ರು? ಇದಕ್ಕೆ ವಕ್ತಾನುಕೂಲ್ಯ, ಶ್ರೋತಾನುಕೂಲ್ಯ, ಪ್ರಸಂಗಾನುಕೂಲ್ಯ ಎಲ್ಲ ಇದೆ. ಇದಕ್ಕೆ ವಕ್ತ ಯಾರು? ಇಂಥ ಅದರಲ್ಲಿ ಆ ಪರಾಶರ ಸೋನು ಸತ್ಯವತಿ ಹೃದಯ ನಂದನ ಈ ಎರಡು ಶಬ್ದ ಇದ್ದಾರೆ ನೋಡ್ರಿ, ಬಹಳ ಅರ್ಥಗಳು. ಇದನ್ನ ವಿಚಾರವನ್ನು ಮಾಡ್ತಾ ಹೋದ್ರೆ ಹರಿವಂಶ ಅಂತ ಎಂಬುದು ಹದಿನೆಂಟು ಪರ್ವದ ಇದುವರೆಗೆ ಏನೇ ಹೇಳಿದ್ದಾರ ಒಟ್ಟು ಸಾರ ಸಂಗ್ರಹ ರೂಪ ಇದೆ. ಅದೊಟ್ಟು ಸಾರಾಂಶ ನಿಮಗೆ ಹೇಗೆ ಅರ್ಥ ಆಗಬೇಕೋ ಆ ಕ್ರಮದಲ್ಲಿ ಒಂದೊಂದು ಪದವನ್ನು ಜೋಡಿಸಿಬಿಟ್ಟಿದ್ದಾರೆ. ಮೊದಲನೇ ಪರ್ವನೇ ಆದಿಪರ್ವ, ಸಂಭವ ಪರ್ವ ಅಂತ. ದೇವತೆಗಳು ಎಲ್ಲರೂ ಕೂಡ ಪರಮಾತ್ಮರ ಪರಿವಾರ ರೂಪದಿಂದ ಯಾರ್ಯಾರು ಎಲ್ಲೆಲ್ಲಿ ಹೇಗೆ ಹೇಗೆ ಹುಟ್ಟು ಬಂದರು ಅಂತ ತಿಳಿಸ್ತಕ್ಕ ಪರ್ವ. ಪರಮಾತ್ಮರ ಪರಿವಾರ ಎರಡು ಥರದಲ್ಲಿದ್ದಾರೆ, ಪರಿವಾರ ಪರಿವಾರ ಎರಡು. ಪರಿವಾರ ಶಬ್ದಕ್ಕೆ ಒಂದು ಅವನಿಗೆ ಪರಮಾತ್ಮ ಸೇವಾ ಮಾಡಲಿಕ್ಕೆ ಬಂದಂತ ಭಕ್ತವರ್ಗ ಅಂತ ಒಂದು, ದೇವತೆಗಳು ಮುಂತಾದ್ರೆ ಹೆಂಗೆ ಹೆಂಗೆ ಬಂದು. ಇನ್ನೊಂದು ಪರಿವಾರ, ಪರಿ ವಿವಿಧವಾಗಿ ವಾರ ವಿರೋಧ ಮಾಡಿ ಬಂದವರು, ಅವರು ಪರಿವಾರನೇ ಅವರು ಕೂಡ. ಅದಾದಲ್ಲ ಪರಿಯಿಂದ ಬಿಡಿಸ್ಕೊಂಡ್ಬಿಡ್ಬೇಕಾದ್ರು ವಿವಿಧವಾಗಿ ವಾರ ಅಂತಂದ್ರೆ ಅವರ ವಿರುದ್ಧವನ್ನು ಮಾಡಿ ಬಂದಂಥವ್ರು ದೈತ್ಯರಕ್ಷ ಪಿಶಾಚರು, ಅವರು ಹೆಂಗೆ ಹುಟ್ಟು ಬಂದು ಅವೆರಡು ಸೇರಿರ್ತಕ್ಕಂಥ ಕಾಲ ದ್ವಾಪರಾಂತ್ಯ ಅಂದ ಮೇಲೆ ದ್ವಾಪರ ಮನೆ ದ್ವಾಪರದ ಪರಿಭಾಗ ಅವೆರಡಕ್ಕೂ ವರ್ಣನ ಮಾಡಿದ್ದಾರೆ ಆದಿಪರ್ವದಲ್ಲಿ. ಯಾವ್ಯಾವ ದೇವತೆಯಲ್ಲಿ ಹುಟ್ಟು ಬಂದರು, ಯಾವ್ಯಾವ ದೈತ್ಯರಲ್ಲಿ ಹುಟ್ಟು ಬಂದರು, ಯಾವ ವಂಶರು ಬಂದರು, ಹೆಂಗೆಂಗೆ ಹುಟ್ಟು ಬಂದರು, ಏನು ವರ, ಏನು ಶಾಪ, ಏನು ಕಾರ್ಯ ಯಾವುದು ಎಲ್ಲ ಹೇಳಿದ್ದಾರೆ. ಆಗ ಜ್ಞಾನವಷ್ಟು ಲೋಪಾರಾಗಿದ್ದಾಗ ಆ ಜ್ಞಾನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಕ್ಷಾತ್ ಬಂದಂಥವ್ರು ಯಾರು? ವೇದವ್ಯಾಸದೇವರು. ಪರಾಶರ ನಿಮಿತ್ತವನ್ನು ಮಾಡಿ ಬಂದರು ಅಂತ ಏನು ಬರ್ತದೆ ಇದಿಷ್ಟು ಕಥಾ. ಪರಾಶರ ಸೂನು ಸತ್ಯವತಿ ಹೃದಯ ನಂದನ ಈ ಎರಡು ಶಬ್ದದಿಂದ ಆದಿಪರ್ವದಲ್ಲಿ ಅಧ್ಯಾಯಗಳಲ್ಲಿ ಆ ವೃತ್ತಾಂತ ಬಂದಿದೆ, ಅದನ್ನು ಸಂಗ್ರಹಿಸಿಬಿಟ್ಟಿದೆ. ಪರಾಶರ ಸೂರು ಅಂತಂದ್ರೆ ಪರಾಶರರ ಪುತ್ರರು. ಪರಾಶರ ಪುತ್ರರಾಗುತ್ತಾರೆ ಯಾಕಾದ್ರೂ ಅವರು ಸೂಸೂರೆ ಬರ್ಬಿಡ್ತಾರೆ ಪರಮಾತ್ಮ ಒಬ್ಬ ಪುತ್ರನಾಗಿ. ಅದಕ್ಕೆ ಅವ್ರದ್ದೆಲ್ಲ ವೃತ್ತಾಂತ ತಿಳಿಯಬೇಕು. ಎಲ್ಲಿ ಹೋಗಬೇಕು? ನಮ್ಮ ಹೋಗಿ ಬರಬೇಕು. ನಮ್ಮ ವಂಶವೇ ಸಾಕ್ಷಾತ್ ಭಗವದವತಾರ ಆಗಬೇಕು ಅಂತ ಅಪೇಕ್ಷೆ ಯಾರಿಗೆ? ವಸಿಷ್ಠರಿಗೆ. ಎಲ್ಲ ವಿಷಯಗಳಲ್ಲೂ ಸ್ವಾಮಿ ಅವತಾರ ಕೊಟ್ಟಿಲ್ಲ. ಕರ್ದವರಿಗೆ ಕಪಿಲನಾಗಿ ಬಂದ, ವೃಕ್ಷ ಪ್ರಜಾಪತಿಗಳಿಗೆ ನಮ್ಮ ಸ್ವಾಮಿ ಯಜ್ಞನಾಮ ಪರಮಾತ್ಮನಾಗಿ ಬಂದ, ಪತ್ರಿ ಮಹರ್ಷಿಗಳಿಗೆ ದತ್ತಾತ್ರೇಯ ರೂಪದಲ್ಲಿ ಬಂದ, ಒಬ್ಬೊಬ್ಬರಿಗೂ ಒಂದೊಂದು ಥರದ ರೂಪಗಳಿಂದ ಭಾರತವನಾಗಿ ಬಂದಿದ್ದ ನಮ್ಮ ಸ್ವಾಮಿ ಭೃಗುವಂಶದಲ್ಲಿ. ಹೀಗೆ ಪರಮಾತ್ಮ ಯಾವ ವಂಶದಲ್ಲಿ ಬರುತ್ತಾನೋ ಆ ವಂಶ ಮೆರೆದು ಅವನ ಸನ್ನಿಧಾನದಲ್ಲಿ. ನಮ್ಮ ವಂಶದಲ್ಲಿ ಸ್ವಾಮಿ ಅವತಾರ ಬಂದಿಲ್ಲ ಎಂಬುದು ಬಹಳ ಅಪೇಕ್ಷೆ ಆಗಿದೆ ವಸಿಷ್ಠರಿಗೆ. ಅವರು ಅದಕ್ಕೋಸ್ಕರ ಬ್ರಹ್ಮದೇವರು ಕೇಳಿದ್ರೆ ತಪಸ್ ಮಾಡು, ಅವರೆಲ್ಲ ಹಾಗೆ ಮಾಡಿದ್ರು ಸ್ವಾಮಿ ವರ ಕೊಟ್ಟ, ನೀವು ಮಾಡು. ಹಾಗೆ ಬ್ರಹ್ಮದೇವರಿಂದ ಆಜ್ಞಪ್ತರಾಗಿ ವಸಿಷ್ಠರು ನಮ್ಮ ವಂಶದಲ್ಲಿ ಶ್ರೀಹರಿ ಅವತಾರ ಆಗಬೇಕು. ಅದಕ್ಕೆ ಸಾವಿರಾರು ವರ್ಷಗಳಿಂದ ಅವರು ಮಾಡ್ತಾ ಇದ್ದಾರೆ. ಸ್ವಾಮಿ ನಮ್ಮ ವಂಶಲ್ವ, ನಮ್ಮ ವಂಶಲ್ವ. ಅದಕ್ಕೆ ಅವರು ಸಾಲ. ಆ ನಂತರಲ್ಲಿ ಅವರ ಮಕ್ಕಳಾಗಿರ್ತಕ್ಕವರು ಶಕ್ತಿ ಋಷಿಗಳು, ನೂರು ಜನ ಮಕ್ಕಳು ಶಕ್ತಿ ಹಿರಿಯರು. ಅವರು ಅದೇ ರೀತಿಯಿಂದ ತಪೋ ವಿಶೇಷವನ್ನು ಮಾಡಿದರು. ಅಜ್ಜ ಮತ್ತು ಅಪ್ಪ ಇವರಿಬ್ಬರು ತಪಸ್ಸು ಯಾರಿಗೆ ಫಲಿಸ್ತದೋ ಅವರ ಪುತ್ರರಾಗಿರ್ತಕ್ಕ ಪರಾಶರರಿಗೆ ಫಲಿಸ್ತು. ಪರಾಶರರು ಪಡೆಯಲ್ಲಿ ಅವರು ಕೂಡ ಭಗವದಾಜ್ಞಾ ತಮ್ಮ ಅಪ್ಪ ಅಜ್ಜನ ಆಜ್ಞಾಧಾರಕರಾಗಿ ವಸಿಷ್ಠರ ಆಜ್ಞಾದಂತೇನೆ ನಮ್ಮ ವಂಶದೇ ಸ್ವಾಮಿ ಅವತಾರ. ಅದಕ್ಕೋಸ್ಕರವಾಗಿ ಏನು ಮೇರು ಪರ್ವತದಲ್ಲಿ ಅಖಂಡ ತಪಸ್ವಿಯಾಗಲು ತಂದಾಗ ಭಗವಂತನನ್ನು ಆರಾಧಿಸ್ತಾರಲ್ಲಿ ಅವರಿಗೆ ಒಲಿತ ಇದ್ದಾಗ ಆ ಕಾಲದಲ್ಲಿ ಅವರಿಗೆ ಸ್ವಾಮಿ ಅವರ ದರ್ಶನವನ್ನು ಕೊಡ್ತಾನೆ. ಅವಶ್ಯವಾಗಿ ನಾನು ಪುತ್ರನಾಗಿ ಬರ್ತೇನೆ, ನಾನು ಹೇಳಿದಂತ ಕೇಳಬೇಕು. ಏನು ಹೇಳಿದಂತ ಕೇಳಿ ಹಂಗಾರೆ ಸೀದ ಹೋಗಿ ಮೇರು ಪರ್ವತದಿಂದ ಅಲ್ಲಿ ಹೋಗಿ ಯಮುನಾಥ ಇರಕ್ಕೆ ಹೋಗಿ ಅಲ್ಲೊಂದು ಹುಡುಗಿ ನದಿ ದಾಟಿಸ್ತಾ ಇರ್ತದೆ. ಭಾಳ ಚತುರಳಿದ್ದಾಳೆ, ಜಾಣಿ ಇದ್ದಾಳೆ, ಮತಾತಲ ಗುಣವಂತರಿದ್ದಾಳೆ, ಬುದ್ಧಿವಂತರಿದ್ದಾಳೆ. ಸಣ್ಣ ಹುಡುಗಿ ಆಗು ದೊಡ್ಡ ದೊಡ್ಡವರು ಮಾಡಿದ ಕೆಲಸವನ್ನೆಲ್ಲ ಅವರು ಮಾಡಿ ಚತುರಳಿದ್ದಾಳೆ. ಅದ್ರಲ್ಲಿ ಹೋಗಿ ಅಲ್ಲಿ ಅವರು ದಾಟಿಸ್ತಾಳೆ ಆ ಹುಡುಗಿ ಲಗ್ನ ಮಾಡ್ತಾರೆ. ಅವಳು ಬೆಸ್ತ ಹುಡುಗಿ ಅವರು ಮತಾತಲ ಬೆಸ್ತ ಜಾತಿ ಇರ್ತಾರಲ್ಲ ಆ ಹುಡುಗಿ ಅವರು ಲಗ್ನ ಮಾಡ್ಕೊಂಡು ಪರಾಶರಿ ಏನು ಸ್ವಾಮಿ ಹೋಗ್ತಾ ಹೋಗ್ತಾ ನಾವು ಕೆಲವು ಪರಾಶರಸ್ಪತಿ ಅಂತ ಹೇಳಿ ನಾನೇ ಪರಾಶರ ಧರ್ಮಶಾಸ್ತ್ರ ಬರೆದಂತವ ವರ್ಣಾಶ್ರಮದಲ್ಲಿ ಹೆಂಗೆ ಬಾಳ್ಬೇಕು, ಯಾರ್ಯಾರು ಯಾರ್ಯಾರ ಥರದ ಲಗ್ನ ಹೆಂಗೆ ಮಾಡ್ಕೋಬೇಕು ಏನು ಎಲ್ಲ ಬರೆದಿಟ್ಟೀನಿ. ನಾನು ದೊಡ್ಡ ಋಷಿ ಹೋಗಿ ಹೋಗಿ ಎಲ್ಲ ಲಗ್ನ ಮಾಡ್ಕೋ, ಆ ಬೆಸ್ತ ಹೋಗಿ ಲಗ್ನ ಮಾಡ್ಕೊಂಡಂತೀಯಲ್ಲ, ಹಿಂಗೆಲ್ಲ ಅಲ್ಲಿ ವಿಚಾರ ಬರ್ತದೆ. ಆಗ ಪರಮಾತ್ಮ ಬಿಡಿಸಿ ಹೇಳ್ತಾನೆ ಬೆಸ್ತ ಹುಡುಗಿ ಎಲ್ಲ ಅವಳು ಅವಳು ಉಪರಿಚರ ಹಸುವಿನ ಮಗಳು ಅದಲ್ಲ ಸಾಕ್ಷಾ ಪಿತೃಕನ್ಯಾ ಅಚ್ಚೋದ ಅಂತಕ್ಕಂಥವು ಹಿಂದೆಲ್ಲ ಬಂತು ಕೇಳಿದೆ ಅಲ್ಲಿ ಯಾವುದು ಹೇಳ್ತದೆ ಅದು ಅನುಮೇಲೆ ಬಂದು ಬರ್ತದೆ ಅನುಮೇಲೆ ಆ ಥರದ ಅಚ್ಚೋದ ಅಂತ ಕನ್ಯಾ ಅವಳು ಅಲ್ಲಿ ಆ ಕಾಲದಲ್ಲಿ ಪಿತೃ ಋಷಿಗಳ ಪಿತೃದೇವತೆಗಳ ಶಾಪಗ್ರಸ್ತರಾಗಿ ಅಲ್ಲಿ ಹುಟ್ಟತಕ್ಕ ಪ್ರಸಂಗ ಬಂದಿದೆ. ಅವಳು ಉತ್ತಮವಾಗಿರ್ತಕ್ಕ ಸ್ತ್ರೀ, ಅವಳು ಉಪರಿಚರ ಹಸುವಿನ ಮಗಳು. ಅವನು ಅಲ್ಲಿ ಅದನ್ನು ಬೆಸ್ತರ ಹತ್ರ ಅದು ಬಂದು ಸಿಕ್ಕೊಂಡು ಅದು ಬೆಳೆದೇ ಆಗ್ತೇನೆ ಬೆಸ್ತ್ರವನು ಬೆಳೆಸಿಯಾನೆ ಅಮ್ಮೀನಲ್ಲಿ ಅವಳು ಹುಟ್ಟು ಬಂದಿದ್ದು ಮತ್ಸ್ಯಗಂಧಿಯಿಂದ ಅವಳ ಹೆಸರು ಬಂತು. ಮೀನಲ್ಲೂ ಗಂಡು ಹೆಣ್ಣು ಎರಡಿತ್ತು. ಅದು ನೋಡಿದಾಗ ಕತ್ತರಿಸಿ ನೋಡಿದ ದೊಡ್ಡ ಮೀನು ನೋಡಿದಾಗ ಗಂಡು ಹೆಣ್ಣು ಗಂಡು ಅಂತ ಮೊದಲು ರಾಜನೇ ಕೊಟ್ಟುಬಿಟ್ಟ. ಅವಾಗ ಮತ್ಸ್ಯದೇಶಾಧಿಪತಿಯಿಂದಾಗಿ ಅವನು ಮೂರು ಪುರುಷ ಆಗುತ್ತಾನೆ. ಆ ನಂತರ ಈ ಹುಡುಗಿ ನೀನೇ ಇಡು ಅಂತ ಅಂದ್ಬಿಟ್ಟ. ಇಂಥ ಮನೆ ಬಂದು ಸಾಗದ ಅವನ ಬೆಸ್ತ್ರ ಒಡೆಯ ಅಲ್ಲಿ ಅದು ಏನು ಅಳೋದು ಅಂದೇನು ಅಸಾಧ್ಯ ಅಲ್ಲ. ಹಗಲು ರಾತ್ರಿ ಏಕ ಪ್ರಕಾರ ಅವಳು ಹಿಂಗತ್ತು ನಿಂತಿ ಹೆಂಗೆ ಬರ್ತದ್ರಿ? ಹಗಲು ರಾತ್ರಿ ಅಳ್ತು ತಲೆ ಕೆಟ್ಟು ಹೋತವ್ರೆ ಹತ್ತು 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 ಕೇಳಿ ಏನು ಮಾಡೋಕಪ್ಪ, ಏನು ಹಾಳು ಕೊಡ್ತೀನಿ, ಒಂದು ತಿಂತೀನಿ ತಿನ್ನೋದಿಲ್ಲ ಮತ್ತೊಂದಿಲ್ಲ ಏನು ಮಾಡಿದ್ರು ಇಲ್ಲ. ಕೊನೆಯಲ್ಲಿ ತಲೆಗೆ ಭಾಳ ತಲೆಗೆಟ್ಟು ಏನು ಮಾಡ್ತಾರೆ ಶ್ರೀಮಿರಾಚಾರ ಹತ್ತಿ ಕೇಳಿದ್ರು ಕೇಕಂತ ಅವಳವರಿಗೆ ನಿಲ್ಸೋದು ಹೆಂಗಂತ. ಆದರೆ ಹತ್ತು 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 ಕೊನೆಯಲ್ಲಿ ಕೊನೆ ಏನು ಮಾಡೋ ಕೊನೆಯಲ್ಲಿ ಹುಳಿ ಬಾಗಿಟ್ಬಿಟ್ಟಂತ ತಪ್ಪಾಗಿಬಿಟ್ಟು ಬಿಟ್ಬಿಡುವ ತಳ್ತಿದ್ರು. ಮತ್ತೆ ಹುಳಿ ಬಾಗಿಟ್ಟು ಒಂದು ಸೇರ್ಗಟ್ಟಲೆ ಹುಳಿ ತಿಂದು ಹಾಕಿಬಿಟ್ರೆ ಹಿಂಗೆ ಮಹಿಮಾ ತೋರಿಸಿದ್ರು ಅಂತ ಬರ್ತಾ ಇಲ್ಲ. ಹಾಗೆ ಈ ಹುಡುಗಿ ಎಳೋದು ಎಳೋದು ನೋಡಿ ಕೊನೆಯಲ್ಲಿ ಒಂದು ಮನೆಯಲ್ಲಿ ಒಳ್ಳೆ ತುಪ್ಪ ಆಕಳ ತುಪ್ಪ ಕಾಶಿತ್ತಿದ್ರು. ಅದನ್ನು ಹಿಂಗೆ ತೊಗೊಂಡು ಅವ್ರು ಬಾಯಿಲಿಟ್ಟು ಸುಮ್ಮನೆ ಬಿಟ್ಬಿಡ ಮಾತಾಡ್ಲಿಕ್ಕೆ ಕರ್ತಿತ್ತು. ಮತ್ತೆ ತುಪ್ಪ ಬಾಯಿಲಿಟ್ಟು ಮತ್ತೆ ಸುಮ್ಮನೆ ಅಂದಮೇಲೆ ದಿನ ಇಷ್ಟು ತುಪ್ಪ ತುಪ್ಪಕ್ಕೆ ಇವಳು ಸಮಾಧಾನ ಆಗ್ತಾರೆ ಅಂಥೇಳಿ ದಿನಾ ತುಪ್ಪ ಕುಡಿಸಿ ಬೆಳೆಸ್ಯಾರ ಅವ್ರನ್ನ. ಅವಳು ಇನ್ನೊಂದು ಏನು ಅಲ್ಲ ಮೀನು ಹಿಡಿತಿದ್ಯಾ ತಿಳ್ಕೊಬೇಡ, ಮೀನು ಸಾರ್ತಿದ್ಲು ಮೀನು ಹಿಡಿತಿದ್ರು ಏನೇನು ತಿಳ್ಕೊಬೇಡ ಅಂತಲ್ಲ. ಅವಳು ಕೇವಲ ತುಪ್ಪದಿಂದ ಬೆಳೆದ್ಯಾರ, ಇನ್ನೊಂದು ಹುಟ್ಟಿಲ್ಲ. ಹುಟ್ಟಿದ್ದು ಶುದ್ಧ, ಬೆಳೆದಿದ್ದು ಹಿಂಗಿದ್ದ.
ಆದ್ದರಿಂದ ಅವಳು ಏನು ಅನಥಾಶಂಕ ಮಾಡಬೇಡ. ಅವಳು ಹೋಗಿ ದಿನಾ ತುಪ್ಪ ಕೊಡೋದು, ತುಪ್ಪ ಅವನೇನದು ದೇವತೆಗಳಿಗೆ ಹವಿಸೋದು ಹೌದಲ್ಲ, ಎಲ್ಲ ದೇವತೆಗಳು ಯಾವ್ದು ಹೋಮ ಹರಿಸೋದಲ್ಲ, ಘೃತ ಆಜ್ಯ ಅಂದಮೇಲೆ ಆ ಥರದ ಇದು ಲಗ್ನ ಮಾಡ್ಕೋ ಅಂತ ಹೇಳಿದ್ರು. ಆಗ ಅವರು ಬರ್ತಾರೆ ಅವರು ಮಗದ ಆಜ್ಞಾ ಪ್ರಕಾರ, ಸ್ವಾಮಿ ಆಜ್ಞಾ ಕೊಟ್ಟಿದ್ದೇನೆ ನೋಡಿ. ಅವ್ರು ಹೋಗಿ ನಿಂತ್ಬಿಟ್ಟಿಲ್ಲ ಅವ್ರು, ಅವಳು ಜೋರಿಗೆ ಬಂತವ್ರು, ಅವ್ರದ್ದು ಸಾವಿರ ಜನ ಹೊತ್ಕೊಂಡು ಹೋಗೋದಕ್ಕೆ ನಾವು ಅಂತ ನೋಡ್ರಿ. ಅವರು ದೊಡ್ಡ ಇದಿತ್ತಲ್ಲದು ನೌಕ ದೋಣಿ, ಒಂದು ಸಾವಿರ ಜನ ಹಿಡಿತಿತ್ತು ಅಂತ, ಅದನ್ನು ಒಂದೇ ಹುಡುಗಿ ಓಡಿಸ್ತಿತ್ತು ಅಂತ ಚಕ್ರಗಳು. ಅವ್ರು ನಿಂತ್ಬಿಟ್ಟು ಕೂತ್ಕೊಂಡು ಇವ್ರು ಬಂದರು ಪರಾಶರು, ನಮ್ಮನ್ನ ಎಲ್ಲ ಕರ್ಕೊಂಡು ಹೋಗುತ್ತದ್ರು. ಅವಳದು ಅವಳು ಜೋರು ಮಾಡಿದ್ರಂತೆ, ಒಂದು ಸಾವಿರ ಜನ ಬೇಕು ನಿಮ್ಮ ಒಬ್ಬರಿಗೆ ಓಡಿಸೋದಿಲ್ಲ ಅಂದಂತವ್ರು. ಅದರಲ್ಲಿ ಒಂದು ಸಾವಿರ ಜನ ತುಂಬ್ರಿ ಆಮೇಲೆ ಕರ್ಕೊಂಡು ಹೋಗ್ತೇನೆ ಕೂಡ್ರಿ ಅಲ್ಲಿ ತನಕ ಅಂದ್ಬಿಟ್ರು ಶಿವಳಿಗೆ. ಆಗ ಇವ್ರೇನ್ ಮಾಡಿದ್ರು ಮಹತ್ವ, ತಮ್ಮ ತಂಗಿ ತಗೊಂಡು ಅದ್ರಲ್ಲಿ ಇಟ್ಬಿಟ್ರು, ಒಂದು ಸಾವಿರ ಜನ ತೂಕ ಇದಕ್ಕೆ ನಡೆಯಿತು ನೋಡೋಣ. ಒಂದು ಸಾವಿರ ಜನ ಕೂತ್ರೆ ಏನೋ ಅರ್ಥ ಅವನ ತಂಗಿ, ಅವರು ತಾವು ತಂಗಿ ಹಿಡ್ಕೊಂಡು ಹೋಗಿದ್ರ ತಮ್ಮ ತಂಗಿ, ಅದಕ್ಕೆ ಅಷ್ಟು ಜೋರಿತ್ತು. ಒಂದು ತಂಗಿ ನೀರು ಇಟ್ಬಿಟ್ರು ಅವರು ಅಷ್ಟು ಸಾವಿರ ಜನ ಕೂತಕ್ಕೆ ಭಾರ ಆಗಿರ್ತದೆ. ಏ ಅಯ್ಯೋ ಜೋರಿದ್ದಾನೆ ಅಂತ ಅನ್ಕೊಂಡು ಕೊನೆಯಲ್ಲಿ ಹೋಗಿ ದೊಡ್ಡ ಬಿಟ್ಕೊಂಡು ಹೋಗಿ ಹೋಗಿ ಬರ್ತದೆ. ಹಿಂಗೆ ಕರ್ಕೊಂಡು ಹೋಗ್ತಾರೆ ಒಬ್ಬರೇ ಅದನ್ನು, ಮತ್ತೆ ನಡುಗಡ್ಡೆ ಹತ್ರ ಬಂದಾಗ ಅಲ್ಲಿ ಸುತ್ತಲೂ ಮಂಜು ನಿರ್ಮಾಣ ಮಾಡಿರ್ತಾರೆ ಅವರು. ಆ ನಡುಗಡ್ಡೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ, ಆ ಕರ್ಕೊಂಡು ಹೋಗಿ ಆ ಸಂದರ್ಭದಲ್ಲಿ ನಾನು ಲಗ್ನ ಮಾಡ್ಕೊಡ್ತೀನಿ ಅಂತಂತಾರೆ. ಕಕ್ಕಾ ವಿಕ್ಕಿ ಆಗಲಿ ಯಾರು ಈ ಮುಂದೆ ಎಲ್ಲ ತಿಳಿಸ್ತಾರಾಗ ನೀವು ಉಪರೇಷ ವಸು ಮಾಡು ಕರೆಸ್ತಾರ. ಉಪರೇಷ ವಸುವನ್ನ ಬಾಗಿಲಿ ಉಪರೇಷ ವಸು ಬಂದ, ಅವನ ಹೆಂಡತಿ ಸಮೇತನಾಗಿ ಅವ ಬರಬೇಕು ರಾಜ, ಅವನ ಕನ್ಯಾದಾನ ಮಾಡಿಕೊಡಬೇಕು. ವಸಿಷ್ಠನ ಕರೆಸಿಬಿಡ್ತಾರಾಗ ವಸಿಷ್ಠ ಅಜ್ಜ, ಮತ್ತೆ ಅಜ್ಜ ಮತ್ತು ಅರುಂಧತಿ ಅವರು ಬಂದು ಕೂತರು. ಮತ್ತೆ ಹಸೆಮಣಿ ಮೇಲೆ ಅದ್ಭುತವಾಗಿ ದೇವರುಗಳು ಸೇರಿಬಿಟ್ರು, ಋಷಿಗಳು ಸೇರಿದ್ರು. ಎಂಥ ಲಗ್ನ ಮಹೋತ್ಸವ, ಅದ್ಭುತ ಲಗ್ನ ಮಹೋತ್ಸವ ಹೋಗ್ತದೆ. ಕನ್ಯಾದಾನ ಮಾಡಿಕೊಟ್ಬಿಟ್ರು, ಪರಿಗ್ರಹಣ ಮಾಡಿದ್ರು. ಅಷ್ಟೇ ಪರಿಗ್ರಹ ಪಾರಿಗ್ರಹಗಳನ್ನು ಮಾಡಿ ಯಂತ್ರ ಎಲ್ಲ ಮುಗಿತು. ಅವಳ ಸ್ಪರ್ಶ ಮಾತ್ರದಿಂದ ಆಯುತ್ಪಮೋ ಭಗವಾನ್ ವಿಜ್ಞಾನೋದಿ ಪರಿಮೋದಿತಾಂತ ಬಾಕ್ಯಾಂಡ ಕೋಶಂಭೃತೋಹಮನಾಹು ತರ್ಕಾಭಯೇತಂ ತ್ರಿ ಸರ್ವಗೋರ್ಗಿರ್ವಾಣ ವಿಜ್ಞಾನದ ಮಾನತೋಸ್ಮಿ. ಸ್ವಾಮಿ ಅವತಾರ ಕೊಟ್ಟೇ ಬಿಟ್ಟು ಮಹಾಭಾರತ ಆಯ್ತು ಹೇಳಿದ್ದಾರೆ. ಎಷ್ಟು ವರ್ಷ ಬಂದಾಗ ಮೂರು ವರ್ಷ, ಮೂರು ವರ್ಷದವರೆಗೆ ಅವತಾರ ಕೊಟ್ಟು ಅವನಿಗೆ ಎಷ್ಟು ವರ್ಷ ಅದು ಏನ ಮೂರು ವರ್ಷದ ಹೆಚ್ಚಾಗ ಅವ್ರಿಗೆ ನಿಂತೆ ಬಿಟ್ಟ ಎಲ್ಲಿ ಆಗ ಪರಾಶ ನಮಸ್ಕಾರ ಹಾಕಿದ್ರೆ ಎಲ್ಲ ಸ್ತೋತ್ರ ಮಾಡಿದ್ರು ಪರಮಾತ್ಮ ಆಗ ನಡೀ ನೀನು ಉದ್ಧಾರ ಮಾಡಿ ನಡೀ ನೀನು ಕಳಿಸಿಬಿಟ್ಟು. ಆಗ ಸತ್ಯವತಿ ದೇವರು ನಡೆಯಿ ಬಿಡ್ತಾರಾಗ ಸ್ವಾಮಿ ಪುತ್ರ ಇದ್ದಾಗ ಹೋಗ್ತಾ ಇದಾಗ್ಬೋದು ಮುಂದೆ ನನಗೆ ಉದ್ಧಾರ. ಆಗ ಅವಶ್ಯವಾಗಿ ಪುನಃ ಕನ್ಯಾವಾಡಿಗೆ ಹೋಗುವುದು ಪರಾಶ ಪರಮಾತ್ಮನ ಪುತ್ರ ವಂಶದ ಅವತಾರ ಕಡಿ ಸಂತೋಷಕ್ಕೆ ನೀನು ಪುನಃ ಕನ್ಯಾವಾಡಿಗೆ ಹೋಗು, ನೀನಂದ್ರೆ ಮಾಡ ನೀನು ಅಂದ್ರೆ ಮಾಡಿಸ್ಕೊತೀನಿ, ಏನು ಭಯಪಡಬೇಡ ಜಗತ್ತಿಗೋಸ್ಕರ. ಅಲ್ಲಿಯವರೆಗೆ ಆ ಕನ್ಯಾ ಅವಳು ತಾಯಿಯಾಗಿದ್ದಾಗ ಬೇರೆ ವ್ಯಾಪ್ತಿಯನ್ನು ಒಲವು ಒಲಮದ್ದು ರೂಪ ಬಹಳ ಚಂದ ಆ ಚಲವು ರೂಪ ಅಂತ ತೊಡಗಲು ಕೂತ್ಕೊಂಡಿದ್ದ. ಪರಾಶರನು ಯಾವಾಗ ಅವಳಿಗೆ ಕನ್ಯಾಭಾವವನ್ನು ಕೊಟ್ಟಿದ್ದೆ ಅಂತ ಅಂದ್ಕೂಡಲೇ ಟಂಗ್ ಅಂತ ಹಾಕಿ ನಮ್ಮ ಸ್ವಾಮಿ ಎಲ್ಲಿ ಕೂತ್ಬಿಟ್ಟ ಪರಾಶರ ತೊಡಗಬಹುದು. ಆಗ ಅವಳಲ್ಲಿ ಕಟ್ಬಿಡ್ತಾರೆ, ಯಾಕೆ ಸ್ವಾಮಿ ಅಲ್ಲ ಅಷ್ಟೇ ನೀವು ನನ್ನನ್ನ ಪುತ್ರನ ಪಡೆದು ಲೋಕಾಪವಾರಕ್ಕೆ ಹಂಚಿ ನೀವು ಪುನಃ ಕನ್ಯಾಭಾವವನ್ನು ಪಡಿಬೇಕು ಅಂದರೆ ನೀನು ತಾಯಿ ಆಗಲೇ ಇಲ್ಲ, ಯಾಕೆಲ್ಲರಿ ನಾನು ಹೋಗ್ಬಿಟ್ಟೇನೆ. ಎಷ್ಟು ಚಮತ್ಕಾರ ಹೋಗ್ತದ ಅರ್ತು ಬಿಡ್ತಾನ ಗೊತ್ತಾಗಲಿಲ್ಲ ಸ್ವಾಮಿ ಮಂದಮತಿ ಏನೋ ಲೋಕ ಬೇಕಂಗೆಲ್ಲ ಮಾತಾಡಿಬಿಟ್ಟೆ, ನೀ ನಮಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ಬಹಳ ಅಳುತ್ತಾಳೆ ಸತ್ಯವತಿ. ಆ ಕಾಲದಲ್ಲಿ ಪರಾಶರರು ಬೇಡ್ಕೊಡ್ತಾರೆ, ಸ್ವಾಮಿ ನಿನ್ನ ಅವತಾರ ಕಾಣಲಾಗಿಲ್ಲ, ಅವಳು ಪುಣ್ಯ ನಿಮಿತ್ತ ಮಾಡಿ ಅವತಾರ ಮಾಡಿ, ನನಗೂ ಅನುಗ್ರಹ ಮಾಡಿ, ಅವಳ ಅನುಗ್ರಹ ಮಾಡಬೇಕು ನೀನು ಅಂತಂದಾಗ ಏನು ಮಾಡಬೇಕು ಅವ ನಿಗೇನಾಗುತ್ತೆ, ನಿನ್ನಂತೂ ಈಗ ನನ್ನ ತಾಯಿ ಅಲ್ಲ ಕನ್ಯಾಭಾವ ಬಂದು ಹೋಗಿದ್ದೀನಿ ಆಗ್ಬಿಟ್ಟು ಬೇರೆ ಹುಡುಗಿ ಆಗಿಬಿಟ್ಟಿದ್ದೀನಿ ನನ್ನ ತಾಯಿನೇ ಅಲ್ಲ. ಆಗ ಅವ್ರು ಕೇಳ್ಕೊಂತಾರಾಗ ನಿನ್ನ ಬಾಯಿ ತುಂಬ ನನ್ನನ್ನ ಅಮ್ಮ ಅಂತ ಹೇಳಬೇಕು, ನನ್ನ ತಾಯಿ ಒಬ್ಬರು ನನ್ಗೆ ಸಂತೋಷ ಅಷ್ಟೇ ತಾನೆ ಹೋಗ ಆಯ್ತು. ನಿನ್ನ ತಾಯಿ ಕರಿ, ನನ್ನ ಪುತ್ರ ನೀ ಕರ್ಷ, ನನ್ನ ಪುತ್ರ ಕರಿ ಅನುಗ್ರಹ ಮಾಡಿ. ಹೀಗೆ ಆ ಸತ್ಯವತಿ ದೇವಿಗೆ ಪ್ರಮಾಣಗ್ರಹವನ್ನು ಮಾಡಿದ ನಮ್ಮ ಸ್ವಾಮಿ ಹೇಳಿದ. ಅದಕ್ಕೆ ಸತ್ಯವತಿ ಹೃದಯ ನಂದನೋ ವ್ಯಾಸ ಅಷ್ಟ ಅಭಿಪ್ರಾಯ ಕೊಡಿದೆ. ಅದರೊಳಗೆ ಸತ್ಯವತಿ ದೇವಿಗೆ ಆ ಕಾಲ ಹೃದಯಕ್ಕೆ ಮನಸ್ಸಿಗೆ ನಂದನ ನಂದಯತೀತಿ ನಂದನ ಆನಂದ ಪ್ರದನಾದ ಅಳತಾ ಕೂತಿದ್ದು. ಅವರು ಪರಾಶರು ಪ್ರಾರ್ಥನೆ ಮಾಡಿದ ಮೇಲೆ ಜಯ ಜಯ ಪರಾಶರ ಸೋಮೋಹ ಅವ್ರ ತಂದೆ ಮೇಲೆ ಕೂತ್ಕೊಂಡ್ರು. ಆದ್ರೆ ಅನುಗ್ರಹ ಯಾರು ಮಾಡಿದರು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯಾಸ್ಯ ಕಮಲ ಕಲಿತಂ
ವಾಂಗ್ಮಯಮೃತ ಜಗತ್ತಿರಲಿ ಅದರ ಸರ್ವತ್ರ ಜ್ಞಾನಾಪುರಿ ಇರುವುದೇ ಇರುತ್ತೆ ಐದು ಅಷ್ಟು ಭಗವಾನ್ ನಾರಾಯಣ ಹತ್ತಿರ ಅವತಾರ ಅವತಾರವನ್ನು ಕೊಟ್ಟ ಬದುಕಾಶ್ರಮ ಮೇರು ಪರ್ವತಕ್ಕೆ ಹೋದ್ದು ಸಕಲವೇ ವಾಂಗ್ಮಯವನ್ನೆಲ್ಲ ವಿಸ್ತಾರವನ್ನು ಮಾಡಿ ಜಗತ್ತಲ್ಲಿ ಕೊಟ್ಟಿದ್ದಾನೆ ಇವತ್ತಿಗೂ ಅದನ್ನು ಪಾಲನೆ ಮಾಡ್ತಾ ಇದೆ. ಅದ ಮೇಲೆ ಇಂಥ ಒತ್ತು ಸ್ತೋತ್ರ ಪ್ರಸಕ್ತಿಗಳನ್ನು ಹೊಂದಿರುವ ಗ್ರಂಥ ಇದು ಮಹಾಭಾರತ ಶಿಲಭಾಗ ಇದೆಲ್ಲ ಅಂತಂದ ಮೇಲೆ ಅವಶ್ಯ ಆರಂಭಣೀಯ ಶ್ರೋತವ್ಯ ಮಂತವ್ಯ ಇಷ್ಟು ಸಮರ್ಥವನ್ನು ಮಾಡ್ತಾ ಹೊರಟಿದ್ದಾರೆ. ಮುಂದೆ ಹೇಗೆ ಪ್ರವೇಶವನ್ನು ಮಾಡಿಸಿರುವ ಇತ್ಯಾದಿ ಕಥಾವಾರವನ್ನು ನಾಳೆ ದಿವಸ